శ్రీగురుభ్యో నమః. హరి ఓం. హయగ్రీవం చిదానంద విగ్రహం సదనుగ్రహం దశగ్రీవచ్చనం శాపాన్మణిగ్రీవ విమోచనం స్వనానుగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మ రుద్రేంద్రవందితం స్వాంతస్థానంతశయ్యాయ పూర్ణజ్ఞానరసారన్వసే ఉత్తుంగవాక్తరంగాయ మధ్వదుగ్ధయే నమః. గురుమఖిల గుణజ్ఞం సద్గుణైకాభివాసం శమదమ పరినిష్టం సత్వనిష్టం వరిష్టం సకలసుదనశిష్టం నిత్య నిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురుం నమః. బ్రహ్మచర్య హరిప్రీతి సువిద్యా వాదశాయన ఇష్టవాన్ కష్టహర్తృన్న విద్యామాన్యాన్ వాదరాజ పదద్వంద్వారిజాసప్తమానసాన్ విశ్వప్రియ గురుం వందే నమ్ దేవి శుద్ధయే. సత్యం సత్యం పునఃసత్యం విష్ణుతీర్థ ప్రసాదక సర్వే కామా భవంతే వా శతతో బింబ సన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతిత్వం వందేత్యభీష్టదం. అజ్ఞానతిమిరచ్ఛేదం బుద్ధి సంపత్ప్రదాయకం విజ్ఞాన విమలం శాంతం విజయార్థ గురుం భజే. శ్రీ గురుభ్యో నమః. హరిః ఓం. రాజవిద్య రాజకృత్యం పవిత్రం ఇదముత్తమం ప్రత్యక్షావగమం ధర్మ్యం సుసుఖం కర్తృమవ్యయం. ಒಳ್ಳೆಯ ಜ್ಞಾನವನ್ನು ನಿನಗೆ ಕೊಡ್ತೇನೆ, ಇದೆಂಥ ಆತ್ತು ಅಂದರೆ ಹೇಳಿದ ಮೇಲೆ ಪ್ರತ್ಯಕ್ಷಾವಗಮಂ ಧರ್ಮ್ಯಂ. ಎಲ್ಲ ಕಡೆ ಧಾರಕನಾಗಿ ಭಗವಂತನಿದ್ದಾನೆ. ಪ್ರತಿಯೊಂದು ವ್ಯಕ್ತಿಯಲ್ಲೂ ಶ್ರೀಹರಿಯೇ ಇದ್ದು ಚೇಷ್ಟೆ ಮಾಡಿಸ್ತಾನೆ. ಪ್ರತಿಯೊಂದು ಪದಾರ್ಥದಲ್ಲೂ ಶ್ರೀಹರಿಯೇ ಇದ್ದು ಆಯಾ ಆಕಾರದಿಂದ ಇದ್ದುಕೊಂಡು ಚೇಷ್ಟೆ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಸದಾ ಬರಬೇಕು. ಅದು ಹೇಗೆ ಬರುತ್ತೆ? ಪ್ರತ್ಯಕ್ಷಾವಗಮಂ. ಪ್ರತಿಯೊಬ್ಬರ ಕಣ್ಣಲ್ಲಿರುವ ಪ್ರತ್ಯಕ್ಷ ನಾಮಕ ಭಗವಂತ ಯಾರಿರ್ತಾನೆ ಆ ಭಗವಂತ ಅಂದ್ರೆ ಪ್ರತಿಯೊಬ್ಬರ ಅಕ್ಷೇಶು ಕಣ್ಣುಗಳಲ್ಲಿದ್ದುಕೊಂಡು ಅವರಿಗೆ ಜಗತ್ತನ್ನು ತೋರುವುದು ಮಾತ್ರ ಅಲ್ಲ, ಜಗತ್ತಿಗೆ ಧಾರಕನಾಗಿ ನಾನೇ ಇದ್ದೇನೆ ಎಂಬ ಎಚ್ಚರ ಕೊಡುವ ಆ ಭಗವದ್ ರೂಪ ನಮ್ಮ ಕಣ್ಣಲ್ಲಿದೆ. ಅದನ್ನು ಪ್ರತ್ಯಕ್ಷ ಅಂತ ಕರೀತಾರೆ. ಅಂಥ ಪ್ರತ್ಯಕ್ಷ ನಾಮಕ ಭಗವಂತನಿಂದ ನಮಗೆ ಜ್ಞಾನ ಬರ್ತಾ ಇರುತ್ತೆ. ಧರ್ಮ್ಯ, ಎಲ್ಲರಿಗೆ ಧಾರಕನಾಗಿ ಶ್ರೀಹರಿಯಿದ್ದಾನೆ. ಅಂಥ ವಿಶೇಷವಾದ ಜ್ಞಾನವನ್ನು ಕೊಡುತ್ತೇನೆ. ಅದನ್ನು ಅದು ಸುಸುಖಂ, ಒಳ್ಳೆ ಮಾಡತಾಗಿದ್ರೇನೆ ಆನಂದ ಉಕ್ಕಿ ಹರಿಯುತ್ತೆ. ಅಷ್ಟೇ ಅಲ್ಲ, ಕರ್ತುಂ ಅವ್ಯಯಂ, ಮಾಡಲಿಕ್ಕೆ ಒಳ್ಳೆ ಸುಖಕರವಾದ್ದು ಹೌದು, ನಾಶವಿಲ್ಲದ್ದು ಹೌದು. ಅಂದರೆ ಒಂದು ಸಲ ಈ ವಿದ್ಯೆಯನ್ನು ನಾವು ಪಡೆದ ಮೇಲೆ ಅದು ನಮ್ಮಿಂದ ಹೊರತು ಹೋಗುತ್ತೇನೋ, ನಾವು ಮರೆತು ಹೋಗ್ತೀವೋ ಏನೋ. ಇಲ್ಲ, ಈ ವಿದ್ಯೆ ಎಂಥ ಆಗ್ತು ಅಂದರೆ ಒಂದು ಸಲ ಒಳಗೆ ಹೋಗುತ್ತಾ ಅದು ತಾನಾಗಿ ನೆನಪು ಮಾಡ್ತಾ ಬರುತ್ತೆ. ಆ ಭಗವದ್ ರೂಪದಲ್ಲಿ ನಿಂತಿದೆ. ನಂತರ ಮುಂದೆ ಹೇಳುತ್ತಾನೆ, ಅಶ್ರದ್ಧ ದಾನಾಹ ಪುರುಷಾಹ ಧರ್ಮಶಾಶ್ವತರಂತಪ ಅಪ್ರಾಪ್ಯಮಾನ್ ನಿವರ್ತಂತೆ ಮೃತ್ಯು ಸಂಸಾರ ಪತ್ಮನಿ. ಇಲ್ಲಿ ಹೇಳ್ತಾರೆ, ಅಪರೋಕ್ಷ ಜ್ಞಾನ ಬರಲಿಕ್ಕೆ ಸಾಧನವಾದ ಈ ಪರೋಕ್ಷ ಜ್ಞಾನ ಇಷ್ಟು ಸುಲಭವಾಯಿತಲ್ಲ. ಅಂದರೆ ನೀನು ಹೇಳಿದ್ದೀಯ ಅಪರೋಕ್ಷ ಜ್ಞಾನ ಆಗಬೇಕಾದರೆ ಸುಲಭ. ಏನು ನೋಡಿದ ಪ್ರತಿಯೊಂದು ವಸ್ತು, ಪ್ರತಿಯೊಬ್ಬ ವ್ಯಕ್ತಿ ಅಲ್ಲಿ ಶ್ರೀಹರಿಯೇ ಇದ್ದಾನೆ, ಅವನೇ ಎಲ್ಲ ವ್ಯಾಪಾರ ಮಾಡಿಸ್ತಾ ಇದ್ದಾನೆ ಎಂಬುದು ಸುಲಭವಾಗಿ ಬರುತ್ತೆ. ಮಾಡುವುದು ಸುಖ, ಇಷ್ಟು ಹೇಳಿದ್ದೀಯಲ್ಲ. ಒಂದು ವೇಳೆ ಇಂಥ ಉತ್ತಮವಾದ ಸಾಧನೆ ಸುಲಭ, ಇಷ್ಟು ಸುಲಭ ಆದಾಗ ಅವಾಗೆ ಸಂಸಾರದಲ್ಲಿ ಯಾರೂ ಇರಬಾರದಲ್ಲ, ಎಲ್ಲರೂ ಹೊರಟೋಗ್ಬೇಕು, ಎಲ್ಲರಿಗೂ ಸುಲಭ ಇದು, ಯಾಕೆ ಮಾಡ್ತಾ ಇಲ್ಲ? ಅವಾಗ ಹೇಳ್ತಾ ಇದ್ದಾರೆ, ಅಶ್ರದ್ಧದಾನ ಪುರುಷಾ ಹೇಳ್ತಾರೆ, ಎಲ್ಲರಿಗೂ ಇದು ಸಿಗಲ್ಲ. ಯಾರು ಯಾರಿಗೆ ಅವರ ಕರ್ಮ ಪಕ್ವ ಆಗಿದೆಯೋ ಅವರಿಗೆ ಮಾತ್ರ ಸಿಗುವಂತೆ ನಾನು ಮಾಡುತ್ತೇನೆ, ಜವಾಬ್ದಾರಿ ನನ್ನದು ಅಲ್ಲ. ಒಬ್ಬರೇ ಇಬ್ಬರೋ ಮೂವರೋ ಶಿಷ್ಯರನ್ನ, ನಾಲ್ಕು ಜನರನ್ನು ಶಿಷ್ಯರನ್ನ ಕೂಡಿಸಿಕೊಂಡು ಹೇಳಬೇಕು, ಆದರೆ ಎಲ್ಲ ಪಬ್ಲಿಕ್ ಆಗಿ ಹೇಳಿದರೆ ಈ ಗೀತೆಯನ್ನ, ದೊಡ್ಡ ರಹಸ್ಯ ಇದು, ಎಲ್ಲರಿಗೂ ಸೇರಿಬಿಡುತ್ತಲ್ಲ. ಯಾಕೆ ಸೇರಬಾರದು ಅಂದರೆ, ಯಾರು ಯೋಗ್ಯರಲ್ಲ ಯಾರು ಯೋಗ್ಯರೋ ಗೊತ್ತಿಲ್ಲ, ಎಲ್ಲರಿಗೂ ಹೋಗುತ್ತಲ್ಲ, ಅಂಥ ಕಾಲಕ್ಕೆ ಇದು ಚೆಲ್ಲಿದಂತೆ ಆಗುತ್ತೆ. ಅವಾಗ ಕೃಷ್ಣ ಹೇಳಿದ, ಇಲ್ಲ ಕೇಳಿದರೂ ಕೂಡ ಅವರು ಇದನ್ನ ಹಿಡಿಯಲ್ಲ. ಯಾರಿಗಿನ್ನ ಪಕ್ವತೆ ಒಳಗೆ ಬರಲಿಲ್ಲ ಅವರು ಈ ಜ್ಞಾನ ತಮ್ಮ ಹತ್ತಿರ ಬಂದರೂ ಕೂಡ ಅಯ್ಯೋ ಏನೋ ಹೇಳ್ತಾರೆ ಅಂತ ಹೋಗಿಬಿಡ್ತಾರಷ್ಟೇ ಹೊರತು ಕೇಳುವ ಕಾಲಕ್ಕೇನೆ ಅವರಿಗೆ ಹಿತಕರವಾಗಿರಲ್ಲ. ನೀವೇನು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ ಈ ಸಬ್ಜೆಕ್ಟ್ ಅನ್ನ? ಒಂದೂ ಜೋಕ್ ಇಲ್ಲ, ಒಂದೂ ಇಲ್ಲ, ಏನೂ ಇಲ್ಲ, ಡ್ರೈ ಸಬ್ಜೆಕ್ಟ್ ಗೀತಾ ಅಂದ್ರೆ, ಹೌದ್ ತಾನೆ? ಆದರೆ ಅಶ್ರದ್ಧೆಯಿಂದ ಕೇಳ್ತಾ ಇದ್ದೀರಲ್ಲ, ಈ ತರ ಇರಲ್ಲ ಶ್ರದ್ಧೆ. ಅದು ಕೇಳಲಿಕ್ಕೆ ಶುರು ಮಾಡಿದ ಕೂಡಲೇ ಮುಖ ಆಚೆ ಈಚೆ ಹೋಗ್ತಾ ಇರುತ್ತೆ, ಮಾತುಗಳು ಶುರು ಆಗುತ್ತೆ, ಎಲ್ಲ ಯಾಕಿದು ಬೇಡ ಅಂತ ಅವಾಗೆ ಕಾಣಿಸಿಬಿಡ್ತಾ ಇರುತ್ತಲ್ಲಿ. ಅದನ್ನೇ ಹೇಳ್ತಾ ಇದ್ದಾರೆ, ಅಶ್ರದ್ಧದಾನ ಪುರುಷಾಹ ಧರ್ಮ್ಯಸ್ಯ ಅಸ್ಯ ಪರಂತಪ. ಈ ಜ್ಞಾನವನ್ನ ಯಾರು ಅಶ್ರದ್ಧೆ ಮಾಡುತ್ತಾರೋ ಅಪ್ರಾಪ್ಯಮಾನ್ ನಿವರ್ತಂತೆ, ನನ್ನನ್ನ ಎಂದೂ ಅವರು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಭಗವಂತ ಹೇಳಿಕೊಡ್ತಾ ಇದ್ದಾನೆ, ನನ್ನನ್ನ ಪಡೆಯಬೇಕಾದರೆ ಪ್ರಧಾನವಾದ ಜ್ಞಾನ ಇದು. ಏನದು ಅಂದರೆ, ಸರ್ವತ್ರ ಭಗವಂತ ಇದ್ದಾನೆ, ಅವನೇ ಎಲ್ಲರಿಗೂ ಆಧಾರವಾಗಿದ್ದಾನೆ ಎಂಬ ಎಚ್ಚರ ಸದಾ ಇರುವುದೆಂಬ ಜ್ಞಾನ. ಎಚ್ಚರ ಬಂದಿರುತ್ತೆ ಪ್ರವಚನಕ್ಕೆ ಕಾಲಕ್ಕೆ, ಏನು ಬರುತ್ತೆ, ದೇವರು ಎಲ್ಲರಿಗೂ ಆಧಾರ ಗೊತ್ತಾಯಿತು, ಮುಗಿದು. ಮನೆಗೆ ಹೋದ್ಮೇಲೆ ಪ್ರವಚನ ಅಲ್ಲೇ, ನಾವು ಅಲ್ಲೇ. ಮಾರನೇ ದಿನ ಪ್ರವಚನಕ್ಕೆ ಬಂದಾಗ ಮತ್ತು ಕೇಳೋದು. ಹಾಗೆ ದಿನಕ್ಕೊಮ್ಮೆ ದೇವರು ಎಲ್ಲರಿಗೆ ಆಧಾರ ಅಂತ ತಿಳಿದ್ರೆ ಸಾಕಾ ಅಂತ ಪ್ರಶ್ನೆ ಇಲ್ಲ. ಆ ತಿಳಿದದ್ದು ಎಷ್ಟು ಸಲ ಮೆಲಕು ಹಾಕಬೇಕು ಅಂದರೆ ಉಸಿರಾಡುವಷ್ಟು ಕಾಲ ಪ್ರತಿಯೊಂದು ಕ್ಷಣ ಮೆಲಕು ಹಾಕ್ತಾ ಬರಬೇಕು. ಆವಾಗ ಈ ವಿದ್ಯೆ ಕರಗತ ಆಗುತ್ತೆ, ಅನುಭವಕ್ಕೆ ಬರುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದೆ. ನಂತರ ಯಾರಾದರೆ ಈ ರೀತಿ ನನ್ನನ್ನು ನೋಡಲಿಕ್ಕೆ ಪ್ರಯತ್ನ ಪಡಲ್ಲವೋ, ಎಲ್ಲರಿಗೆ ಆಧಾರಕನಾಗಿದ್ದೇನೆ ಅಂತ ನನ್ನನ್ನು ಚಿಂತನೆ ಮಾಡೋದಿಲ್ಲವೋ, ಅಪ್ರಾಪ್ಯಮಾನ್ ನಿವರ್ತಂತೆ, ಸಂಸಾರದಲ್ಲಿ ಬಿದ್ದು ಹೋಗ್ತಾರೆ. ಎಂಥಾದಿ ಸಂಸಾರ? ಮೃತ್ಯು ಸಂಸಾರ ವರ್ತ್ಮನಿ. ಸಂಸಾರ ಅಂದರೆ ಮೃತ್ಯು ಅಂದ್ರು, ಮೃತ್ಯು ಅಂದರೆ ಸಾವು. ಇವ ಸಾವು ಗೊತ್ತಲ್ಲ ಅಂದ್ರೆ ಅಲ್ಲ, ಮೃತ್ಯು ಅಂದ್ರೆ ಯಾವುದು ಅಂದರೆ ದೇವರನ್ನ ಮರೆಯುವುದೇ ಮೃತ್ಯು. ದೇವರ ನೆನಪಿಗಾಗಿ ಪ್ರಯತ್ನ ಪಟ್ಟವ ಈ ರೀತಿಯಾಗಿ ನೆನೆಯದಿದ್ದರೆ ತಾನು ಏನಾಗ್ತಾನೆ, ದೇವರನ್ನ ಮರೀತಾ ಹೋಗ್ತಾನೆ. ಅರ್ಥ ಆಗಿಲ್ಲ, ಅದಕ್ಕೆ ಹೇಳಿದ್ರು ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ. ಪ್ರಹ್ಲಾದರಾಜರ ಮಾತು ಬಹಳ ಕುರುಪವಾದು, ಯಾವಾಗಲೂ ಮನಸ್ಸಿಗೆ ಬರುವಂತಹ ಮಾತನ್ನ ಕೊಟ್ಟರುವುದು. ಬ್ರಾಹ್ಮಣ ಹನ್ನೆರಡು ಗುಣಗಳಿವೆ, ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಅಂತ ಹೇಳ್ತಾರೆ. ನಾವು ದೇವರಿಗೆ ಸುಮುಖರಾಗಿರೋದು ವಿಮುಖರಾಗಿರೋದು ಅಂತ ಎರಡು ರೀತಿ. ಅದರಲ್ಲಿ ವಿಮುಖರಾಗಿರೋದು ಅಂದ್ರೆ ದೇವರಲ್ಲಿ ಮನಸ್ಸಿಡದೆ ಎಲ್ಲೋ ಇಡೋದನ್ನ ವಿಮುಖರಾಗಿರೋದು ಅಂತೀವಿ. ಸುಮುಖರಾಗಿರೋದು ಅಂದ್ರೆ ದೇವರಲ್ಲೇ ಮನಸ್ಸಿಟ್ರೆ ದೇವರಿಗೆ ನಾವು ಸುಮುಖ ಅಂತ ನಾವು ತಿಳ್ಕೊಂಡದ್ದು. ಪ್ರಹ್ಲಾದರಾಜರಂತಾರೆ, ಬ್ರಾಹ್ಮಣ ಇದ್ದಾನೆ, ಅವನಲ್ಲಿ ಹನ್ನೆರಡು ಗುಣಗಳಿವೆ, ಆದರೂ ದೇವರಿಗೆ ವಿಮುಖ ಅಂದು. ಯಾವುದ ಹನ್ನೆರಡು ಗುಣಗಳು ಅಂದ್ರೆ, ಆ ಹನ್ನೆರಡು ಗುಣಗಳನ್ನು ಪ್ರಧಾನ ಶಮ ಗುಣ ಇದೆ. ಏನು ಶಮ ಅಂದರೆ ಶಮೋ ಮನ್ನಿಷ್ಠತ ಬುದ್ಧೇ. ಈ ಬ್ರಾಹ್ಮಣ ಏನು ಮಾಡಿದ್ದಾನೆ ಅಂದರೆ ಎಲ್ಲ ಬಿಟ್ಟಿದ್ದಾನೆ, ವೇದ ವೇದಾಂತಗಳು ಓದಿದ್ದಾನೆ, ಶ್ರೀಹರಿಯೇ ಪ್ರಧಾನ ಅಂತ ತಿಳ್ಕೊಂಡಿದ್ದಾನೆ, ಅವನಲ್ಲೇ ಮನಸ್ಸಿಟ್ಟರೆ ಮೋಕ್ಷ ಬರುತ್ತೆ ಅಂತ ತಿಳ್ಕೊಂಡಿದ್ದಾನೆ. ಮಿಕ್ಕದ್ದೆಲ್ಲ ಸಂಸಾರದಲ್ಲಿರುವ ಎಲ್ಲ ಅಸಾರ ಅಂತಲೂ ತಿಳಿದಿದ್ದಾನೆ. ನೋಡಿ, ಸಂಸಾರದಲ್ಲಿರುವ ಎಲ್ಲವೂ ಅಸಾರ ಅಂತ ತಿಳಿದಿದ್ದಾನೆ, ಚೆನ್ನಾಗಿಲ್ಲ ಅಂತ. ದೇವರೇ ಶ್ರೇಷ್ಠ ಅಂತ ತಿಳಿದಿದ್ದಾನೆ. ದೇವರಲ್ಲಿ ಮನಸ್ಸಿಟ್ಟರೆ ಅಥವಾ ದೇವರಲ್ಲೇ ಮನಸ್ಸಿಟ್ಟರೆ ಮೋಕ್ಷ ಬರುತ್ತೆ ಅಂತ ತಿಳಿದಿಟ್ಟಿದ್ದಾನೆ. ಅದಕ್ಕೆ ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ. ಯಾರು? ಈ ಬ್ರಾಹ್ಮಣ. ಶಮ ಎಂಬ ಗುಣ ಇರತಕ್ಕ ಬ್ರಾಹ್ಮಣ ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ. ಆದರೆ ಪ್ರಹ್ಲಾದರಾಜರು ಕರೆದರು ಆ ಬ್ರಾಹ್ಮಣನನ್ನ, ಇವ ದೇವರಿಗೆ ವಿಮುಖ ಅಂದ್ರು. ದೇವರಲ್ಲೇ ಮನಸ್ಸಿಟ್ಟರು ಕೂಡ ದೇವರಿಗೆ ವಿಮುಖ ಹೇಗಾದ ಬ್ರಾಹ್ಮಣ? ಆ ಪ್ರಶ್ನೆ ಬಂದರೆ ಹೇಳುತ್ತಾರೆ, ಎಲ್ಲಾ ಮಾಡಿದ, ಎಲ್ಲಾ ಅಧ್ಯಯನ ಮಾಡಿದ, ಮಾಡಿದಾಗ ನಾ ಮಾಡಿದೆ ಅಂತ ಮಾಡಿದ. ಹಾಗೆ ಏನು ಮಾಡ್ಲಿಕ್ಕೆ ಹೋದ್ರು ಎಲ್ಲ ಅಸಾರ ಅಂತ ತಿಳಿದ, ನಾ ತಿಳಿದೆ ಅಂತ ತಿಳಿದ. ದೇವರೇ ಶ್ರೇಷ್ಠ, ಅವನಲ್ಲೇ ಮನಸ್ಸಿಡಬೇಕು ಅಂತ ಇಟ್ಟ, ನಾ ಮನಸ್ಸಿಟ್ಟೆ ಅಂತ ಇಟ್ಟ. ಎಲ್ಲ ಕಡೆ ನಾ 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 ಅಂತ ಭೂರಿಮಾನ ಅಹಂಕಾರದಿಂದಲೇನೆ ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ. ಅದರಲ್ಲಿ ಅಹಂಕಾರ ಸೇರಿದೆ. ಅವಾಗ ಏನಾಯಿತು? ದೇವರಿಗೆ ವಿಮುಖ ಅಂದ್ರು. ಹಾಗಾದರೆ ದೇವರಿಗೆ ಸುಮುಖರಾಗಿರುವುದು ಅಂದ್ರೆ ಅರ್ಥ ಏನು? ಕೇವಲ ದೇವರಲ್ಲೇ ಮನಸ್ಸಿಟ್ಟರೆ ದೇವರಿಗೆ ಸುಮುಖ ಅಂತ ಅರ್ಥ ಅಲ್ಲ. ಏನಾಯಿತು ಅಂದ್ರೆ ಆ ಮನಸ್ಸು ದೇವರಲ್ಲಿ ಬರುವಂತೆ ಮಾಡಿದ್ದು ದೇವರೇ ಎಂಬ ಎಚ್ಚರ ಕಳ್ಕೊಂಡ ವ್ಯಕ್ತಿ ದೇವರಲ್ಲಿ ಮನಸ್ಸಿಟ್ಟರೆ ಮಾತ್ರ ಏನು ಅಂತ ಕೇಳುತ್ತಾರೆ. ಅದನ್ನೇ ಹೇಳುತ್ತಾರೆ. ಅಂದರೆ ಎಲ್ಲರಿಗೂ ಆಧಾರವಾದವ ಇವನೇ ಅಂದ್ರೆ ಅರ್ಥ. ಯಾರ ಯಾರ ಮನಸ್ಸು ಎಲ್ಲಲ್ಲಿಗೆ ಹೋಗ್ತಾ ಇದೆ? ಒಬ್ಬರು ಒಳ್ಳೆ ಹಾಡು ಹೇಳುತ್ತಾ ಇದ್ದಾರೆ, ಸ್ವಾಮಿಯೇ ಅವರಲ್ಲಿ ಹಾಡು ಹೇಳಿಸ್ತಾ ಇದ್ದಾನೆ ಅವರ ಕರ್ಮಾನುಸಾರ ಯೋಗ್ಯತಾನುಸಾರ. ಒಬ್ಬರು ಒಳ್ಳೆ ವಿದ್ಯೆಯಲ್ಲಿ ನಿಪುಣತೆ ಪಡೆದಿದ್ದಾರೆ, ದೇವರೇ ಅವರಿಂದ ಆ ರೀತಿ ಮಾಡಿಸ್ತಾ ಇದ್ದಾನೆ. ಏನು ನೋಡುತ್ತಾ ಇದ್ರು ಕೂಡ ಶ್ರೀಹರಿಯೇ ಶ್ರೀಹರಿಯೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಯಾರಿಗೆ ಬರುತ್ತೋ ಆ ಎಚ್ಚರ ಇರುವವರನ್ನ ದೇವರಿಗೆ ಸುಮುಖರು ಅಂತ ಕರೆದರು. ಆ ಎಚ್ಚರ ಇಲ್ಲದೆ ಇದ್ದವರ ಪರಿಸ್ಥಿತಿ ಏನು? ದೇವರೇ ಕೊಡೋದು, ದೇವರ ಮೇಲೆ ಭಕ್ತಿಯು ದೇವರೇ ಕೊಡಬೇಕು ಎಂಬ ಎಚ್ಚರವೇ ಇಲ್ಲದ ವ್ಯಕ್ತಿ ಏನು ಮಾಡುತ್ತಾನೆ? ಮೇಲ್ನೋಟಕ್ಕೆ ಎಲ್ಲಾ ದೇವರ ಪೂಜಾ ವೈಶ್ವದೇವ ಬಲಿಹರಣ ನಾನಾ ಹೋಮ ಹವನ ವ್ರತ ವಿಧಾನ ಎಲ್ಲ ಮಾಡುತ್ತಾ ಬರುತ್ತಾನೆ. ಅಷ್ಟೇ ಅಲ್ಲ, ನಿಜವಾಗ್ಲೂ ವೈರಾಗ್ಯ ತಾಳಿರ್ತಾನೆ. ಯಾವುದೂ ಬೇಡ, ದೇವರೇ ಸಾಕು ಅಂತ ಇಟ್ಟುಕೊಂಡಿರ್ತಾನೆ. ಸದಾ ಪಾಠ ಪ್ರವಚನದಲ್ಲೇ ಇರ್ತಾನೆ, ಎಲ್ಲ ಇರುತ್ತೆ. ಒಳಗಿರಬೇಕಾಗಿದ್ದಿಲ್ಲ, ಇದೆಲ್ಲ ಅವನೇ ಕೊಟ್ಟಿದ್ದು ಎಂಬ ಎಚ್ಚರವೇ ಕಳ್ಕೊಂಡು ನಾ ಪಡ್ಕೊಂಡೆ ನಾ ಮಾಡಿದೆ ನಾ ನಾ ಅಂತ ಅಹಂಕಾರದಿಂದ ಇರುವಂಥವ ದೇವರಿಗೆ ವಿಮುಖ ಅಂತ ಕರೆದು ಅದನ್ನೇ ಹೇಳುತ್ತಾರೆ. ಅವಾಗೇನಾಗುತ್ತೆ ಆ ವ್ಯಕ್ತಿಗೆ? ದೇವರೇ ಎಲ್ಲ ಕೊಡ್ತಾ ಇದ್ದಾನೆ ನನ್ನ ಕರ್ಮಾನುಸಾರ ಎಂಬ ಎಚ್ಚರ ಬಾರದಿದ್ರೆ ನಾನೇ ಪಡ್ಕೊಳ್ತಾ ಇದ್ದೇನೆ ಎಂಬುದು ಬರ್ತಾ ಇರುತ್ತೆ. ನಾನೇ ಪಡ್ಕೊಳ್ತಾ ಇದ್ದೇನೆ ಅಂತೇನಾಗುತ್ತೆ? ದೇವರ ಮರವೇ ಇರುತ್ತೆ ಯಾವಾಗಲೂ. ನಮಗೆ ನೋಡಿ, ಸದ್ಯಕ್ಕೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕರ್ಮ ಮಾಡುತ್ತೇವೆ. ಹೌದಾದ ನೋಡ್ಕೊಳ್ಳಿ, ನಾನಂತೂ ಅಷ್ಟೇ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಎಲ್ಲ ಕರ್ಮಗಳು ಮಾಡ್ತೀವಿ, ಒಳ್ಳೆ ಒಳ್ಳೆ ಕರ್ಮಗಳೇ ಮಾಡ್ತೀವಿ. ಮಾಡೋ ಕಾಲಕ್ಕೆ ದೇವರು ಮಾಡಿಸ್ತಾ ಇದ್ದಾರೆ ಅಂತ ಆ ಕಾಲಕ್ಕೆ ನೆನಪಾಗ್ತಾ ಇದೆಯಾ? ಸಹಜವಾಗಿ ಬರಲ್ಲ. ಏನು ಬರುತ್ತೆ? ನಾ ಮಾಡಿದೆ ನಾ ಮಾಡಿದೆ ನಾ ಮಾಡಿದೆ ಎಂಬುದೇ ಬರ್ತಾ ಇರುತ್ತೆ. ಒಳಗೆ ನಾ ಮಾಡಿದೆ ಅಂತಿದ್ದುಕೊಂಡು ಯಾವ ಕರ್ಮ ಮಾಡಿದ್ರು ಕೂಡ ಅದು ದೇವರಿಗೆ ನಮ್ಮನ್ನು ದೂರ ಕರ್ಕೊಂಡು ಹೋಗುತ್ತೆ. ದೋ ದೇವರಿಂದ ಮೇಲ್ನೋಟಕ್ಕೆ ಪುಣ್ಯ ಕಾರ್ಯ, ಆದರೆ ಕೊಟ್ಟ ಫಲ ಏನು? ಕೊಡಬೇಕಾದ ಫಲ ಏನಾಗಿತ್ತು? ಪುಣ್ಯ ಕಾರ್ಯದ್ದು ದೇವರಿಗೆ ಹತ್ತಿರ ಮಾಡಬೇಕಾಗಿತ್ತು ನಮ್ಮನ್ನ. ಆದರೆ ಒಳಗೆ ಅಹಂಕಾರ ಕೂತದ್ದಕ್ಕೆ ದೇವರಿಗೆ ದೂರ ಮಾಡುವ ಸುಖಗಳನ್ನೇ ಕೊಟ್ಟು ಅದು ನಮ್ಮನ್ನು ದೂರ ಮಾಡಿಬಿಡುತ್ತೆ. ಆದ ಕಾರಣ ನೀವು ಸಾಧನೆ ಅಂತ ಏನು ಕರ್ಮಗಳು ಮಾಡುತ್ತೀರೋ ಅದು ಮುಖ್ಯ, ವೇದೋಕ್ತ ಕರ್ಮಾನುಷ್ಠಾನ ಮುಖ್ಯ, ಅದಕ್ಕಿಂತ ಪ್ರಧಾನವಾದ್ದು ಯಾವುದು ಅಂದ್ರೆ ಅದೆಲ್ಲ ಮಾಡುವಾಗ ಶ್ರೀಹರಿ ನನ್ನಿಂದ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕಂಪಲ್ಸರಿಯಾಗಿ ಪ್ರತಿಯೊಂದು ಕಡೆ ಬರಬೇಕು. ಪ್ರತಿಯೊಂದು ಕಡೆ ಬೆಳಗ್ಗಿಂದ ರಾತ್ರಿ ಪರ್ಯಂತ ಎಲ್ಲ ಕರ್ಮಗಳು ಮಾಡಿದರೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಹರಿ ಮಾಡಿಸಿದ ಹರಿ ಮಾಡಿಸಿದ ಹರಿ ಮಾಡಿಸಿದ ಅಂತ ಎಚ್ಚರ ಬರ್ತಾ ಇರಬೇಕು. ಚೆನ್ನಾಗಿದೆ ಕೇಳಿದ್ರೆ, ಮಾಡಿಕೊಂಡೇ ಆಗ್ತಾ ಇಲ್ಲ. ಅವಾಗ ಯಾರೋ ಕೇಳಿದ್ರು, ಒಂದೋ ಎರಡೋ ಕೆಲಸಕ್ಕೆ ನಾವು ಇವಾಗೇನು ಬೆಳಿಗ್ಗೆ ಸಂಕಲ್ಪ ಮಾಡುತ್ತೇವೆ, ಸ್ವಾಮಿ ಇವತ್ತಿಂದ ನಾಳೆ ಬೆಳಿಗ್ಗೆ ಪರ್ಯಂತ ಆಗೋ ಕೆಲಸಗಳೆಲ್ಲ ನೀ ಮಾಡಿಸೋದಯ್ಯ, ಎಲ್ಲ ನಿನ್ನ ಪೂಜೆ ಆಗಲಿ ಹರಿಯೇ ಸಂಕಲ್ಪ. ಮಾರನೇ ದಿನ ಬೆಳಿಗ್ಗೆ ಎಲ್ಲ ನಿನ್ನ ಪೂಜೆ ಆಯಿತು ಹರಿಯೇ. ಮತ್ತೆ ದೇವರು ಯಾರು, ನಾವ್ಯಾರು, ನಮ್ಮ ಪಾಡಿನ ನಾನೇ 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 ನಾನೇ, ಇದು ಸಾಧನೆಯ ಅಂತ ಕೇಳುತ್ತಾರೆ. ಹಾಗಲ್ಲ, ಮತ್ತೇನು ಕಷ್ಟಪಟ್ಟು ಪ್ರಯತ್ನಪೂರ್ವಕ ಏನು ಮಾಡಬೇಕು ಅಂದ್ರೆ ಪ್ರತಿಯೊಂದು ಕರ್ಮ ನಮ್ಮಿಂದ ಆಗುವಾಗ ಅದು ಆಚಮನವೋ ಸ್ನಾನವೋ ಸಂಧೆಯೋ ಪೂಜೆಯೋ ಇನ್ನೊಂದು ತಿರುಗಾಡವೋ ಕೂಡೋದೋ ಹೇಳೋದೋ ಅಡಿಗೆ ಮಾಡೋದೋ ಆಫೀಸ್ಗೆ ಹೋಗೋದೋ ಪ್ರತಿಯೊಂದರಲ್ಲೂ ಕೂಡ ಕಂಪಲ್ಸರಿ ಇದು ಬರಬೇಕು. ಅವತ್ತು ರಾತ್ರಿ ಕೂಡಬೇಕು, ಇವತ್ತು ಮುಗಿದರೆ ರಾತ್ರಿ ಕೊಡಬೇಕು. ಎಷ್ಟು ಸಲ ಏನೇನು ಕೆಲಸಗಳು ನನ್ನಿಂದ ಆಯಿತು, ಆ ಕೆಲಸಗಳಲ್ಲಿ ಈ ಸ್ಮೃತಿ ಬಂತಾ ಇಲ್ಲವ ನೋಡಿಕೊಂಡ್ರೆ ಇಂಟು 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 ಡೈರಿಯಲ್ಲಿ ಬಿದ್ದಿರುತ್ತೆ. ಮಾರನೇ ದಿನ ಪ್ರಯತ್ನಪೂರ್ವಕವಾಗಿ ನೆನಪಿಟ್ಟುಕೊಂಡು ಮಾಡಬೇಕು ಮಾಡಬೇಕು ಮಾಡಬೇಕು. ಇದನ್ನ ಸಾಧನೆ ಅಂತಾರೆ. ನೋಡಿ, ಮಿಕ್ಕದ್ದೆಲ್ಲ ಬರುತ್ತೆ, ಪದಾರ್ಥಗಳು ತಂದು ಕಷ್ಟಪಟ್ಟು ಏನು ಮಂತ್ರ ತಂತ್ರ ಅರಿಶಿನ ಕುಂಕುಮ ಹೂ ಇವೆಲ್ಲ ಬರುತ್ತೆ, ಈ ನೆನಪೊಂದೇ ಬರಲು ಎಲ್ಲ ಬರುತ್ತೆ. ಈ ನೆನಪು ಬರಬೇಕಾದ್ರೆ ಅದರ ಮೇಲೆ ಆಸಕ್ತಿ ಇರಬೇಕು, ಬರಬೇಕು ಎಂಬ ಛಲ ಇರಬೇಕು, ಅದಕ್ಕೆ ಪ್ರಯತ್ನ ಸತತ ಸತತ ನಡೆಯಬೇಕು. ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಅವಾಗ ಯಾರೋ ಅಲ್ಲ ರೀ, ಒಂದೋ ಎರಡೋ ಕೆಲಸ ಮಾಡೋ ಕಾಲಕ್ಕೆ ನೀನೇ ಮಾಡಿಸ್ತಾ ಇದೀಯಾ ಅಂತ ಹೇಳಬೇಕಾದ್ರೆ ಚೆನ್ನಾಗಿರುತ್ತಪ್ಪ. ಎಲ್ಲಾ ಕೆಲಸಕ್ಕೂ ಪ್ರತಿಯೊಂದು ಕೆಲಸಕ್ಕೂ ಕೂಡ ದೇವರೇ ಮಾಡಿಸ್ತಾರೆ ದೇವರೇ ಮಾಡಿಸ್ತಾರೆ ಅಂತ ಇದರ ಯಾಕೆ ಹೇಳಬೇಕು? ಏನೋಪ್ಪ ಎಲ್ಲ ನಿಮ್ದೆ, ಒಂದ್ಸಲ ಅಂದ್ಬಿಟ್ರೆ ಆಯ್ತಲ್ಲ. ಅಲ್ಲ, ಮಾಡೋ ಪ್ರತಿಯೊಂದು ಕೆಲಸ ಸಪರೇಟ್ ಸಪರೇಟ್ ಆಗಿ ಸಂಕಲ್ಪ ಮಾಡಿ ಕೃಷ್ಣಾರ್ಪಣೆ ಬಿಡ್ತಿರೋ ಸಾರ ಸಗಟಾಗಿ ಮಾಡ್ತಿರೋ ಅಂದ್ರೆ ಇವತ್ತು ಬೆಳಿಗ್ಗಿಂದ ನಾಳೆ ಬೆಳಿಗ್ಗೆವರೆಗೂ ಮಾಡುವ ಕೆಲಸವೆಲ್ಲ ನನ್ನ ಪೂಜೆ ಹರಿಯೇ ಅಂತ ಬೆಳಿಗ್ಗೆ ಸಂಕಲ್ಪ ಮಾಡಿದ್ದೀರಾ? ಮಾಡಿದ ಮೇಲೆ ಮತ್ತು ಪೂರ್ವಚರತೆಯ ಗುಣ ವಿಶೇಷ ವಿಶಿಷ್ಟಾಯ ಸ್ನಾನಂಕರಿಷ್ಯ ಮಾಡ್ತೀರಾ? ಅದಕ್ಕೆ ಮಾಡ್ತೀರಾ ಸಂಕಲ್ಪ ಅಂದ್ರೆ ಪ್ರತಿಯೊಂದಕ್ಕೂ ಸಂಕಲ್ಪ ಕೃಷ್ಣಾರ್ಪಣ ಸಂಕಲ್ಪ ಕೃಷ್ಣಾರ್ಪಣ ಎಲ್ಲೂ ಇದೆ. ಮತ್ತ ಸಂಕಲ್ಪದಲ್ಲಿ ಆಚಾರ ಎಲ್ಲಿ ತಪ್ಪುತ್ತಾರೋ ಅಂತ ಇನ್ನ ನೋಡ್ತಾ ಇರ್ತೇವೆ. ಅದರಲ್ಲಿ ಧನ ಕನಕ ವಸ್ತು ವಾಹನ ಪಟ್ಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಮಾಡಿ ಆ ಸಂಕಲ್ಪ ಹೇಳ್ತಾ ಇರ್ತೀವಿ. ಅಂದ್ರೆ ನಾವು ಮಾಡಿದ ಕರ್ಮಕ್ಕೆ ಫಲ ಬರಬೇಕು ಅಂತ ಅಪೇಕ್ಷಾ ಇದೆ. ಹೌದ್ ತಾನೆ? ಅದು ಹೇಳದೇನೆ ಗೊತ್ತಾಗ್ತಾ ಇದೆ. ಬ್ಯಾಂಕ್ ಅಲ್ಲಿ ಹೋಗು, ಒಂದು 20-30 ಚೆಕ್ ಬಂದಿದೆ ನಮಗೆ, ಆ 20-30 ಚೆಕ್ ಬ್ಯಾಂಕಿಗೆ ಕೊಡ್ತಾ ಇದ್ದೇವೆ. ಕೊಡೋದರಲ್ಲೇ ಉದ್ದೇಶ ಏನು? ಪ್ರತಿಯೊಂದು ಚೆಕ್ಕಿಗೂ ದುಡ್ಡು ವಾಪಸ್ ನಮಗೆ ಬರಬೇಕು ಅಂತ. ಹೌದ್ ತಾನೆ? ಅವಾಗ ಅವನಂದ, ಪ್ರತಿಯೊಂದು ಚೆಕ್ಕಿಗೂ ಸಿಗ್ನೇಚರ್ ಕಂಪಲ್ಸರಿ ಅಂತ ಹೇಳ್ತಾರೆ. ಹೌದ್ ತಾನೆ? ಅವಾಗ ನಾವೊಂದು ಎಲ್ಲ ಚೆಕ್ಕಿಗೂ ಈಗ ಸಿಗ್ನೇಚರ್ ಮಾಡಬೇಕಾ? ಮೊದಲು ಕೊನೆ ಎರಡಕ್ಕೂ ಸಿಗ್ನೇಚರ್ ಮಾಡ್ತೀವಿ, ಎಲ್ಲಾ ಚೆಕ್ಕಿಗೆ ದುಡ್ಡು ಕೊಡಿ ಅಂದ್ರೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಯಾರಾದ್ರೂ ಕೊಡ್ತಾರ? ಕೊಡಲ್ಲ. ಅಲ್ಲಿ ಒಂದು ದುಡ್ಡು ಕೊಡಲ್ಲ, ಅದಕ್ಕೆ ಪ್ರತಿಯೊಂದು ಚೆಕ್ಕಿಗೂ ಸಿಗ್ನೇಚರ್ ಮಾಡಿ ಮಾಡಿ ಆಯ್ತಪ್ಪ. ನಾವು ಮರ್ತೋದ್ವಿ ಮನೆಯಲ್ಲಿ, ಏನ್ರಿ ಹೋಗ್ತಾ ಇದ್ದಾರಲ್ಲ ಸುಮ್ಮನೆ ಹೋಗ್ಬೇಡಿ, ಸಿಗ್ನೇಚರ್ ಮಾಡಿದ್ದೀರಾ ನೋಡ್ಕೊಳ್ಳಿ, ಹಿಂದೆ ಮುಂದೆ ಮಾಡಿದ್ದೀರಾ ಇಲ್ಲ, ಹೌದಾ ಇಲ್ಲ, ಇನ್ನೆರಡು ಸಲ ಹೇಳ್ತಾರೆ. ನಾವು ನೆನಪೋದ್ರೆ ಮತ್ತ ಫೋನ್ ಮಾಡಿ ಹೇಳ್ತಾರೆ, ಬ್ಯಾಂಕ್ ಅಲ್ಲಿ ಹೋದ್ರೆ ಅವರು ಹೇಳುತ್ತಾರೆ. ಕೊನೆಗೆ ಪ್ರತಿಯೊಂದು ಚೆಕ್ಕಿಗೆ ಸಿಗ್ನೇಚರ್ ಮಾಡಲೇಬೇಕಲ್ಲ, ಲೌಕಿಕದಲ್ಲೂ ಇದೇ ಇದೆ. ಮತ್ತೆ ವೈದಿಕದಲ್ಲಿ ಸಿಗ್ನೇಚರ್ ಯಾವುದಯ್ಯ ಅಂದ್ರೆ ಹರಿ ಮಾಡಿಸಿದ, ಹರಿ ಮಾಡಿಸಿತ್ತು ನಾ ಮಾಡಿದೆ ಎಂಬ ಸಿಗ್ನೇಚರ್ ಪ್ರತಿಯೊಂದು ಕೆಲಸಕ್ಕೂ ಇಲ್ಲದಿದ್ದರೆ ಆ ಕೆಲಸ ಎಂಬ ಚೆಕ್ ಬೌನ್ಸ್ ಆಗಿ ಬರುತ್ತೆ, ಯಾವುದು ಫಲ ಕೊಡಲ್ಲ. ಹೌದು, ಮತ್ತೆ ಕಂಪಲ್ಸರಿಯಾಗಿ ಮಾಡಬೇಕು. ಅಲ್ಲಿ ಆದರೆ ಚೆಕ್ಗಳಿಗೆ ಕಂಪಲ್ಸರಿಯಾಗಿ ಸಿಗ್ನೇಚರ್ ಮಾಡಲಿಕ್ಕೆ ದೊಡ್ಡ ಪೇನಾ ತಗೊಂಡು ಹೋಗ್ತೀವಿ. ಮತ್ತೆ ಇಲ್ಲಿ ಹೇಳೋ ನಾಥರಿಲ್ಲ ಅಂತೂ ದೊಡ್ಡ ಡಿಪಾರ್ಟ್ಮೆಂಟ್ ಕೂತಿದೆ ಮೇಲೆ, ನಾವೇನೋ ಚೆಕ್ಗಳೆಲ್ಲ ಹಾಕ್ತಾ ಇದ್ದೀವಿ, ಅವೆಲ್ಲ ನಮಗೆ ಕ್ಯಾಶ್ ಆಗಿ ಅಕೌಂಟ್ ಅಲ್ಲಿ ಬಿದ್ದಿರುತ್ತೆ ಅಂತ ನಮ್ಮ ಬ್ರಾಂಚಲ್ಲಿ ಕೂತಿದ್ದೇವೆ. ಮೇಲೆ ಹೇಳ್ತಾರೆ, ಒಂದು ಸಲ ಫೋನ್ ಮಾಡ್ತಾರೆ, ಇವಾಗ ಮಾಡಲ್ಲ, ಲಾಸ್ಟ್ಗೆ ಫೋನ್ ಮಾಡ್ತಾರೆ, ನೀವು ಹಾಕಿದ ಚೆಕ್ಗಳು ಒಂದು 15,000 ಇವೆ, ಅದರಲ್ಲಿ ಒಂದೋ ಎರಡೋ ಚೆಕ್ಗಳಿಗೆ ನಿಮ್ ಸಿಗ್ನೇಚರ್ ಇದೆ. ಯಾವುದು? ದೇವರು ಮಾಡಿಸಿದ್ದು, ದೇವರೇ ಮಾಡಿಸಿದ್ದು ಅನ್ನೋ ಸಿಗ್ನೇಚರ್ ಒಂದೋ ಎರಡೋ ಚೆಕ್ಗಳಿಗಿವೆ. ಮಿಕ್ಕ ಚೆಕ್ಗಳೆಲ್ಲ ಅಲ್ರಿ ನಮ್ ದುಡ್ಡು ಬರಲ್ವಾ? ಇಲ್ಲ ಇಲ್ಲ, ನಿಮ್ ದುಡ್ಡು ಭದ್ರಣೆ ಚೆಕ್ ಅಲ್ಲಿ ಹಾಗೇ ಇದೆ, ನಿಮ್ಮ ಅಕೌಂಟ್ ಅಲ್ಲಿ ಇದೆ, ನಿಮಗೆ ಬರಬೇಕಾದ್ರೆ ಸಿಗ್ನೇಚರ್ ಮಾಡಬೇಕಷ್ಟೇ. ಹೌದಾ? ಮತ್ತೇನು ಗತಿ? ಬರೋ ಜನ್ಮದಲ್ಲಿ ಮತ್ತ ಇದೇ ಚೆಕ್ಗಳಿಗೆ ಸಿಗ್ನೇಚರ್ ಮಾಡಿದರೆ ಆ ಚೆಕ್ಗಳು ನಿಮಗೆ ಡೆಪಾಸಿಟ್ ಆಗುತ್ತೆ. ಈಗ ಸದ್ಯಕ್ಕೆ ನಿಮಗೆ ಡೆಪಾಸಿಟ್ ಆಗಲ್ಲ ಅಂತ ಮೇಲಿಂದ ಫೋನ್ ಮಾಡ್ತಾರೆ. ಅಲ್ಲ ರೀ, ನಮಗೆಲ್ಲ ಅನ್ನೋನ್ ಫ್ಯಾಕ್ಟರ್ಸ್ ಇವೆಲ್ಲ, ಇವೆಲ್ಲ ನೀವು ಹೇಳಬೇಕಾಗಿತ್ತಲ್ಲ. ನೀವು ಹುಟ್ಟಲಿಕ್ ಮುಂಚೆನೆ ಪುರಾಣದಲ್ಲಿ ಎಲ್ಲ ಆಚಾರಗಳು ಎಲ್ಲರೂ ಹೇಳ್ತಾ ಬಂದ್ರು, ನೀನೇ ತಲೆಗೆಡಿಸಿಕೊಂಡಿಲ್ಲ. ನಮ್ಮ ಹೇಳ್ತಾರೆ, ಯಾವ್ದಾದ್ರು ಸೈಟ್ ಪ್ರಾಬ್ಲಮ್ ಬಂದ್ರೆ ಪೇಪರ್ ಅಲ್ಲಿ ಎಲ್ಲ ಕಡೆ ಲಾಯರ್ಸ್ ನೋಟಿಸ್ ಕೊಟ್ಬಿಡ್ತಾರೆ. ಅವನ್ ಬಂದು ನಂಗೆ ಗೊತ್ತಿಲ್ಲ ಅಂದ್ರೆ, ನಿಂಗೆ ಗೊತ್ತಿಲ್ಲ ಅಂದ್ರೆ ಯಾಕೆ? ನಾ ಪೇಪರ್ ಅಲ್ಲಿ ಮೊದಲೇ ಅನೌನ್ಸ್ಮೆಂಟ್ ಕೊಟ್ಟಿದ್ದೇವೆ, ಯು ಶುಡ್ ಚೆಕ್ ದಿ ಪೇಪರ್ಸ್ ಅಂತ ಹೇಳ್ತಾರಲ್ಲ. ಹೌದೌದು, ಹಾಗೆ ಪೇಪರ್ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ದೇವರು. ಯಾವ ಪೇಪರು? ಗೀತಾ, ಭಾಗವತ, ಎಲ್ಲ ಪೇಪರ್ ಅಲ್ಲಿ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ನೀವು ಯಾವ ಕೆಲಸ ಮಾಡಿದ್ರು ಕೂಡ ಶ್ರೀಹರಿ ಮಾಡಿ ಮಾಡಿಸಿದ, ಅವನು ಮಾಡಿಸಿದಂತೆ ಮಾಡುತ್ತಾ ಇದ್ದೇನೆ, ನಾನಾಗಿ ಏನು ಮಾಡಲಾರೆ. ಹೌದ್ ತಾನೆ? ಬ್ಯಾಂಕ್ ಮೇಲೆ ಸಿಗ್ನೇಚರ್ ಮಾಡಿದ್ದೀರಾ? ಎಲ್ಲ ಮಾಡಿದವರೇ, ಬ್ಯಾಂಕ್ ಅಲ್ಲಿ ನೀವು ಸಿಗ್ನೇಚರ್ ಮಾಡಿದ ಕೂಡಲೇ ಚೆಕ್ಗೆ ಸಾಮಾನ್ಯವಾಗಿ ಅಥವಾ ಪಾಸ್ಬುಕ್ ತಗೊಂಡೋಗ್ತಿರೋ ಕೆಳಗಿನ ಹೆಸರು ಬರೀರಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸಿಗ್ನೇಚರ್ ಆದ ಕೂಡಲೇ ನಿಮ್ಮ ಹೆಸರು ಬರೀರಿ. ಯಾಕೆ? ಕಂಪ್ಯೂಟರ್ಲ್ಲಿ ಇರಲ್ವಾ? ಅಕೌಂಟ್ ನಂಬರ್ ನೋಡಿದ ಕೂಡಲೇ ಗೊತ್ತಾಗತ್ತೆ ಅವ್ರ ಹೆಸರು. ಮತ್ತೆ ಹೆಸರು ಬರೀರಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇದೆ ಎಲ್ಲ ದೇವರೇ ಮಾಡಿ ಮಾಡಿಸೋದು ಒಂದು ಸಿಗ್ನೇಚರ್ ಆಯಿತು, ಆದರೆ ಕೆಳಗೆ ನಮ್ಮ ಹೆಸರು ಬರೀಬೇಕಂತೆ. ಏನಂತ? ನಾನಾಗಿ ಏನು ಮಾಡಲಾರೆ ಅಂತ. ಸಿಗ್ನೇಚರ್ ಸರಿಯಾಗಿ ಮಾಡಿದರೆ ಭಗವಂತ ಸರಿಯಾದ ಅಮೌಂಟ್ ನಮ್ಮ ಮಧ್ಯನು ಬ್ಯಾಂಕಿಗೆ ಎಲ್ಲ ಕ್ರೆಡಿಟ್ ಆಗ್ತಾ ಬರುತ್ತೆ. ನನ್ನ ಜೋಕ್ ಹೇಳ್ತಾ ಇಲ್ಲ, ಸತ್ಯವಾದ ವಿಚಾರ ಇದು. ಒಬ್ಬರು ಜ್ಞಾನಿಗಳು ಇನ್ನೊಬ್ಬರ ಹತ್ರ ಹೋಗ್ತಾರೆ. ಅವರ ಹತ್ರ ಹೋದಾಗ 37 ಗ್ರಂಥಗಳು ಪಾಠ ಆಗ್ತಾ ಇವೆ, ಎಲ್ಲ ಮಾಡ್ತಾ ಇದ್ದಾರೆ. ಆ ಹೋದವರು ಎಲ್ಲ ಪಾಠ ಮಾಡುವವರು, ಯಾರ ಹತ್ರ ಹೋಗಿದ್ದಾರೆ? ಅವರು ಏನು ಕಲ್ತಿಲ್ಲ ಹುಡುಗಿದ ಕಾಲಕ್ಕಿಂದ, ಗಾಯತ್ರಿ ಮಂತ್ರ ಸಿದ್ಧಿ ಮಾಡಿಕೊಂಡವರು. ಗೊತ್ತಾಯ್ತು ಯಾರು ಅಂತ? ಗೋಪಾಲದಾಸ. ಅವ್ರ ಹತ್ರ ಇವರು ಹೋದರು. ಹೋದಾಗ ಅವರಂದ್ರು, ಪಾಠ ಪ್ರವಚನ ಜೋರಾಗಿ ನಡೀತಾ ಇದೆ, ಬಹಳ ಚೆನ್ನಾಗಿದೆ, ಮತ್ತೇನು ನಂಗೆ ತಲೆಯ ಬರ್ತಾ ಇಲ್ಲ. ಇದು ಪ್ರಾಕ್ಟಿಕಲಿ ನಡೆದದ್ದು, ನಾನು ಇಷ್ಟು ಮಾಡ್ತಾ ಇದ್ದೇನೆ, ಫಲ ಯಾಕೆ ಬರ್ತಾ ಇಲ್ಲ ಅಂದ್ರೆ, ಅವರು ಇದೇ ಮಾತು ಹೇಳಿದ್ರು, ಅಪ್ಪ ನೀನು ಎಲ್ಲ ಚೆಕ್ಗಳು ತಂದು ಕೊಡ್ತಾ ಇದೀಯ, ಚೆಕ್ ಅಂತ ಹೆಸರಿಲ್ಲ ಅಷ್ಟೇ. ಅವ್ರು ಬೇರೆ ಮಾತನ್ನು ಹೇಳಿದ್ರು, ನಿನ್ ತಲೆ ಮೇಲೆ ಕಾಗೆ ಕೂತಿದೆ, ಅದಕ್ಕೆ ಫಲ ಬರ್ತಾ ಇಲ್ಲ ಅಂದ್ರು. ಅರ್ಥವೇ ಆಗಿಲ್ಲ, ನನ್ನ ತಲೆ ಮೇಲೆ ಕಾಗೆ ಯಾವುದು ಅಂದ್ರೆ ಅಹಂಕಾರ. ಅಂದ್ರೆ ಎಲ್ಲ ಕೆಲಸ ಮಾಡ್ತಾ ಇದೀಯ, ಆ ಮಾಡೋ ಕಾಲಕ್ಕೆ ನೀ ಮಾಡಿಸಿದ್ದಪ್ಪ ನೀ ಮಾಡಿಸಿದ್ದಪ್ಪ ಅಂತ ಸಿಗ್ನೇಚರ್ ಇಲ್ಲ, ಅದಕ್ಕೆ ಎಷ್ಟು ಪಾಠ ಪ್ರವಚನ ಮಾಡ್ತಾ ಇದ್ರು ಕೂಡ ನಿನಗೆ ಫಲ ಬರ್ತಾ ಇಲ್ಲ, ಕಲಿ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಹೌದು, ದಾಸರಾಜ ಹೇಳ್ತಾರೆ, ನಾನು ನನ್ನದು ಎಂಬ ಜಡಮತಿ ಮಾನವರು ಏನೇನು ಮಾಡುವ ಕರ್ಮ, ದಾನವರು ಸೆಳೆದೊಯ್ಯುವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ಸ್ನಾನ ಜಪ ದೇವಾರ್ಚನೆಯ ಮೊದಲಾದ ಏನು ಕರ್ಮಗಳು ಮಾಡಿದರೂ ಕೂಡ ದಾನವರು ತಗೊಂಡು ಹೋಗ್ತಾರೆ, ಶ್ರೀನಿವಾಸ ಸ್ವೀಕಾರ ಮಾಡಲ್ಲ. ಯಾಕೆ? ನಾ 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 ಅಂತ ಮಾಡಿದರೆ ಅದು ಕಳ್ಕೊಂಡಿರಬೇಕು. ಹಾಗಾದರೆ ಇವಾಗ ಏನೂ ಸಾಧನೆ ಮಾಡದೆ ಸಂಸಾರದಲ್ಲಿ ಬಿದ್ದದ್ದೊಂದು ಹಂತ. ಆ ಹಂತದಿಂದ ಸ್ವಲ್ಪ ಮೇಲಕ್ಕೆ ಬಂದುವು. ಯಾವುದಕ್ಕೆ ಬಂದುವು? ಆ ಚೂರು ಸಾತ್ವಿಕವಾದ ಸ್ನಾನ, ಸಂಧ್ಯಾ ಪೂಜಾ, ಕರ್ಮಾನುಷ್ಠಾನ, ದೇವರತ್ತ ಬರೋದು, ತಿರುಗಾಡೋದು, ಪ್ರವಚನ ಕೇಳೋದು, ಮಾಡೋದು, ಈ ಹಂತಕ್ಕೆಲ್ಲ ಚೆನ್ನಾಗಿ ನಡೀತಾ ಇದೆ. ದಾನ ಧರ್ಮ ಇಲ್ಲ, ಆದರೆ ಫೈನ್ ಟ್ಯೂನಿಂಗ್ ಆಗಬೇಕಾಗಿದೆ. ಏನಾಗಬೇಕಾಗಿದೆ? ಈ ಬರೀ ಕರ್ಮಾನುಷ್ಠಾನ ಮಾಡ್ತಾ ಇರೋದೇ ಸಾಧನೆ ಅಲ್ಲ, ಅದರೊಳಗೆ ಇದು ಬರಬೇಕು. ಪ್ರತಿಯೊಂದು ಕಡೆ ಸೇರಿಸಬೇಕು, ಕಂಪಲ್ಸರಿಯಾಗಿ ಸೇರಿಸಬೇಕು. ಏನದು ಅಂದರೆ, ಹರೆ ನೀ ಮಾಡಿಸಿದ್ದು, ನಾನಾಗಿ ಏನು ಮಾಡಲಾರೆ. ಇದನ್ನು ಕೃಷ್ಣನೇ ಹೇಳುತ್ತಾನೆ, ಕರ್ಮಣಿ ಅಕರ್ಮ ಯಃ ಪಶ್ಯೇತ್. ನಮ್ಮಿಂದ ಎಲ್ಲ ಕರ್ಮಗಳಾಗ್ತಾ ಇರುವಾಗ ನೀ ಮಾಡಿಸಿದ್ದು, ನೀ ಮಾಡಿಸಿದ್ದು ಅನ್ನಬೇಕು. ಅಕರ್ಮ ಅಂದರೆ ನಾನಾಗಿ ಏನು ಮಾಡಲಾರೆ ಹರಿಯೇ, ನೀ ಮಾಡಿಸಿದ್ದು, ನೀ ಮಾಡಿಸಿದ್ದು ಎಂಬ ಈ ಹಾರ್ಟ್ ಬೀಟ್ ಅಂತ ಏನು ಹೇಳ್ತೀರಲ್ಲ, ಆ ಥರ ಪ್ರತಿಯೊಂದು ಕರ್ಮದಲ್ಲಿ ಯಾರಿಗೆ ಬರುತ್ತೆ ಅವರು ಮಾಡಿದ ಪ್ರತಿಯೊಂದು ಕರ್ಮ ಅನಂತ ಅನಂತ ಫಲವನ್ನು ಕೊಡತಾ ಹೋಗುತ್ತೆ. ದೇವರು ಹತ್ತಿರ ಆಗ್ತಾರೆ ಅದನ್ನ ಕೃಷ್ಣ ತುಂಬಾ ಸುಂದರವಾಗಿ ಹೇಳ್ತಾ ಬರ್ತಾ ಇದ್ದಾನೆ. ಅವಾಗೆ ದೇವರೇ ಎಲ್ಲ ಮಾಡಿಸ್ತಾ ಇದ್ದಾನೆ, ದೇವರೇ ಎಲ್ಲ ಮಾಡಿಸ್ತಾ ಇದ್ದಾನೆ, ನಾನಾಗಿ ಮಾಡಲಾರೆ. ಅದಕ್ಕೆ ದಾಸರಂದ್ರಲ್ಲ, ಮಾಡುತ್ತಲಿರಬೇಕು, ಮಾಡಿಲ್ಲ ಎನ್ನಬೇಕು. ಅದೇನು ಮಾಡ್ತಾ ಇರೋದು ಮಾಡಿಲ್ಲ ಅಂದರು ಏನು ಕಾಂಟ್ರಡಿಕ್ಟರಿ ಸೆಂಟೆನ್ಸ್ ಆಯ್ತಲ್ಲ. ಒಂದು ಮಾಡ್ತಾ ಇರೋದು ಎಲ್ಲ ಕಾಣಿಸ್ತಾ ಇದೆ, ಮಾಡಿಲ್ಲ ಅಂದ್ರೆ ಹೊಡಿತಾರಲ್ಲ ಬಿಡ್ಕೊಂಡು. ಮತ್ತೆ ಅಂದ್ರೆ ಇಲ್ಲ, ಭಗವಂತ ನಮ್ಮಿಂದ ಮಾಡಿಸ್ತಾ ಇದ್ದರೆ ಮಾಡುತ್ತಲಿರಬೇಕು, ಆದರೆ ನಾನಾಗಿ ಮಾಡಿಲ್ಲ, ಸ್ವತಂತ್ರವಾಗಿ ಮಾಡಿಲ್ಲ ಎನ್ನಬೇಕು. ಇದು ಎಲ್ಲಿ ಪ್ರತಿಯೊಂದು ಕರ್ಮದಲ್ಲೂ ಈ ಸಿಗ್ನೇಚರ್ ಹತ್ತಾ 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 ಬರಬೇಕು. ಅದು ಕೂಡ ಏನು, ಆ ಕರ್ಮ ಮುಗಿದ ಮೇಲೆ ಸಿಗ್ನೇಚರ್ ಹಾಕೋದಲ್ಲ, ಕರ್ಮ ಮಾಡೋ ಕಾಲಕ್ಕೆಲ್ಲ ನೆನಪಿರೋದೇ ಸಿಗ್ನೇಚರ್ ಅಂದ್ರೆ. ಆ ರೀತಿ ಮಾಡಬೇಕಯ್ಯ. ಹೌದಾ? ಹಾಗಾದರೆ ನನಗೆ ನೀನೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ದೀಯ ಅಂತ ಬಾಯಿಂದ ಅಂತ ಬಾಯಿಂದ ಹೇಳತಾ ಹೇಳತಾ ಕೆಲಸ ಮಾಡಿದರೆ ಸಾಕ, ಮತ್ತು ಅಲ್ಲಿ ಪೆನಿಟ್ರೇಷನ್ ಬರ್ತಾ ಇದೆ. ಫೈನ್ ಟ್ಯೂನಿಂಗ್ ಅಲ್ಲಿ ಇನ್ನಾ ಫೈನ್ ಟ್ಯೂನಿಂಗ್, ಮೈಕ್ರೋ ಟ್ಯೂನಿಂಗ್ ಅಂತ ಹೇಳ್ತಾರಲ್ಲ, ಆ ತರ ಹೇಳ್ತಾ ಇದ್ದಾರೆ. ಇವಾಗ ಬಂದು ತಲೆಗೆ ಅರ್ಥ ಆಯಿತು, ನಿತ್ಯ ಕರ್ಮಾನುಷ್ಠಾನ ಮಾಡ್ತಾ ಇದ್ದೇನೆ. ಆ ಮಾಡೋ ಕಾಲಕ್ಕೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ದೇವರು ಮಾಡಿಸ್ತಾ ಇದ್ದಾನೆ, ನಾನಾಗಿ ಏನು ಮಾಡಿದ್ದಾರೆ. ಹೌದಾ? ನಾಳಿದ್ದು ಶುರು ಮಾಡ್ತೀರಾ? ಇವತ್ತಿಂದ ಶುರು ಮಾಡಬೇಕಲ್ಲ, ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಇವತ್ತಿಂದ ಶುರು ಮಾಡಿದ್ರೆ ಒಳ್ಳೇದು, ನಾಳೆ ಬೆಳಿಗ್ಗೆ ಟಾಪ್ ಅಂತ ಹೋಗ್ಬಿಟ್ರೆ ಎಷ್ಟು ಜನ ಹೋಗ್ತಾ ಇಲ್ಲ. ಅದಕ್ಕೆ ಇವಾಗಿಂದ ಶುರು ಮಾಡಿಬಿಡಿ. ಪ್ರವಚನ ಕೇಳಿದ ಕೃಷ್ಣಾಪನ ಬಿಡಬೇಕಲ್ಲ, ಇವಾಗ ಬಿಡ್ತಾ ಇದ್ದೀನಿ, ಬಿಡದಂಗಿದ್ರೆ ಬಿಟ್ಬಿಡಿ. ಪ್ರವಚನ ಕೇಳೋದಲ್ಲ, ಪ್ರವಚನ ಕೇಳಿದ ಮೇಲೆ ಕೃಷ್ಣಾರ್ಪಣ ಬಿಡಬೇಕು. ಈ ಪ್ರವಚನ ಕೇಳಿದ್ದೆಲ್ಲ ನಿನ್ನ ಸೇವೆಯಾಗಲಿ ಹರಿಯೇ. ಈ ಪ್ರವಚನ ನೀನೇ ಕೇಳಿಸಿದ್ದು, ನಾನಾಗಿ ಮಾಡಲಾರೆ. ಸಿಗ್ನೇಚರ್ ಇವತ್ತೇ ಶುರು ಮಾಡಿ. ಪ್ರತಿಯೊಂದು ಊಟ ಮಾತು ಮಲಗೋದು ಎಲ್ಲ ದೇವರಿಗೆ ಹೀಗೆ ಕೊಡ್ತಾ ಬರೋಣ. ಅವಾಗ ಮತ್ತೆ ಪ್ರಶ್ನೆ ಬಂತು, ಬಹಳ ಚೆನ್ನಾಗಿದೆ, ಈ ಸ್ಟೆಪ್ಗೆ ನಾವು ಏರಿದ್ದೀವಿ, ಇವಾಗ ನಾವು ಮಾಡೋದೇನು? ಪ್ರತಿಯೊಂದು ಕರ್ಮ ಮಾಡ್ತಾ ಇದೀವಿ, ಮಾಡೋ ಕಾಲಕ್ಕೆ ದೇವರೇ ಮಾಡಿಸಿದ್ರು, ನಂದೇನಿಲ್ಲ. ಹೌದಾ? ಅಂದ್ರೆ ನಾನಾಗಿ ಮಾಡ್ಲಾರೆ, ದೇವರು ಮಾಡಿಸ್ತಾ ಇದ್ದಾರೆ ಇಷ್ಟು ಅನ್ನೋವರೆಗೆ ಬಂದು. ಅವಾಗ ಒಬ್ರು ಕೇಳಿದ್ರು, ಕೆಲಸ ಮಾಡೋ ಕಾಲಕ್ಕೆ ಆ ಕರ್ಮ ನಡೆಯೋ ಕಾಲಕ್ಕೆ ಬಾಯಿಯಿಂದ ಎಲ್ಲ ದೇವರೇ ಮಾಡಿಸ್ತಾ ಇದ್ದಾರೆ, ನಂದೇನಿಲ್ಲ, ನಾ ಮಾಡಿಲ್ಲ ಅಂತ ಬಾಯಿಯಿಂದ ಅಂದ್ರೆ ಸಾಕಾ? ಅದು ಮನಸ್ಸಿಗೆ ಬಂದಿರಬೇಕಾ? ಮನಸ್ಸಿಗೆ ಕಂಪಲ್ಸರಿ ಬರಲೇಬೇಕು. ಮನಸ್ಸಿಗೆ ಬಂದಾಗ ಆ ಮಾತು ಬಾಯಿಯಿಂದ ಬಂದರೆ ಅದರ ರುಚಿ ಬೇರೆ, ಮನಸ್ಸಿಗೆ ಬಾರದೆ ಅದು ಬಾಯಿಯಿಂದ ಬಂದರೆ ರುಚಿ ಬೇರೆನೇ ಆಗು. ಹೌದು ತಾನೆ? ಅದಕ್ಕೆ ಈ ರೋಗಿಗಳಿರ್ತಾರೆ, ಈ ರೋಗಿಗಳಿಗೆ ಕೆಲವು ಕೆಲವು ಪದಾರ್ಥ ಬೀಳಲ್ಲ, ಕೆಲವು ರೋಗಗಳಿಗೆ ಕೆಲವು ಪದಾರ್ಥ ಬೀಳಲ್ಲ, ಅಲರ್ಜಿ ಅಂತ. ಅದು ನಾನು ಅದಕ್ಕೆ ತೊಂದರೆ ಕೊಡುತ್ತೆ. ಇವಾಗ ಆ ರೋಗಕ್ಕೆ ನೋಡಿ, ರೋಗಕ್ಕೆ ಯಾವುದು ಯಾವುದು ಅಲರ್ಜಿ ಅಂತ ಕೊಟ್ಟಿರ್ತಾರೋ ಅದೆಲ್ಲವೂ ಕೂಡ ಬುಕ್ ಅಲ್ಲಿ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಆಯುರ್ವೇದ ಆಗಲಿ, ಅಲೋಪತಿ ಆಗಲಿ, ಹೋಮಿಯೋಪತಿ ಆಗಲಿ, ಎಲ್ಲ ಕೊಟ್ಟಿರ್ತಾರೆ, ಎಲ್ಲ ನೀಟಾಗಿ ಕೊಟ್ಟಿರ್ತಾರೆ ಅಲ್ಲಿ. ಈ ಪದಾರ್ಥ ತಗೋಬೇಡಿ, ಸಾಮಾನ್ಯ ಅಲೋಪತಿಯಲ್ಲಿ ಇಲ್ಲ, ಅಂದ್ರೆ ಆಂಟಿಬಯೋಟಿಕ್ಸ್ ಎಲ್ಲ ಕೊಡ್ತಾರೆ, ನೀ ಏನ್ ಬೇಕಾದ್ರೆ ತಗೋ ಅಂತ ಹೇಳಿಬಿಡ್ತಾರೆ. ಅಲೋಪತಿ ಎಲ್ಲ ಸಿಸ್ಟಮ್ ಇಲ್ಲ. ಹೋಮಿಯೋಪತಿ ಆದ ಮೇಲೆ ಈ ಆಯುರ್ವೇದದಲ್ಲಿ ಮಾತ್ರ ಈ ಪದಾರ್ಥಗಳಿಗೆ ಈ ತಗೋಬೇಡ ಅಂತ. ಆದ್ರೆ ಕೆಲವು ರೋಗಗಳಿರುತ್ತೆ, ಆ ರೋಗಗಳಿಗೆ ಆ ಪದಾರ್ಥ ತಗೊಂಡ್ರೆ ಬೇಡ ಅಂತ ಹೇಳ್ತಾ ಇರ್ತಾರೆ. ಆದರೆ ಆ ಪದಾರ್ಥ ಪಟ್ಟಿ ಏನಿರುತ್ತೆ, ಆ ಪಟ್ಟಿ ತಗೊಂಡದ್ದು ಬಿಟ್ಟರೆ ಮಿಕ್ಕದ್ರೆ ತಗೋಬಹುದು ಅಂತ ಅರ್ಥ. ಅದು ಕೇಳಿಬಿಟ್ಟು ನಾವು ಮನೆಗೆ ಬಂದು ಆ ಮಿಕ್ಕ ಪದಾರ್ಥಗಳು ತಗೋಬಹುದು ಅಂತ ಹೇಳಿದ ಪದಾರ್ಥಗಳನ್ನ ತಗೊಳ್ತಾ ಇದ್ರೆ ಕೆಲವರಿಗೆ ಅಲರ್ಜಿ ಬರ್ತಾ ಇರುತ್ತೆ. ಅವಾಗ ಡಾಕ್ಟರ್ಸ್ ಹೇಳ್ತಾರೆ, ಚರಕ ಸಂಹಿತೆಯಲ್ಲಿ ಹೇಳ್ತಾರೆ, ಇಷ್ಟು ಈ ರೋಗಕ್ಕೆ ಈ ಪದಾರ್ಥಗಳು ಬೀಳಲ್ಲ ಅಂತ ನಾವು ಹೇಳಿದವು, ಆದರೆ ನಿನ್ನ ದೇಹದಲ್ಲಿ ಈ ರೋಗ ಪ್ರವೇಶ ಮಾಡಿದಾಗ ಯಾವ ಯಾವ ಪದಾರ್ಥ ಸರಿ ಹೋಗಲ್ಲ ಎಂಬುದು ನೀನೇ ನೋಡ್ಕೋಬೇಕಾಗುತ್ತೆ. ಅಂದರೆ ಆಯಾ ಪದಾರ್ಥ ತಿಂದಾಗ ಇಮ್ಮಿಡಿಯೇಟ್ ರಿಯಾಕ್ಷನ್ಸ್ ಬರ್ತಾ ಇತ್ತ, ಅದು ನಿಲ್ಲಿಸು. ಬರೇ ಈ ಪದಾರ್ಥಗಳು ಮಾತ್ರ ಅಂತಲ್ಲ, ಯಾವ್ದು ಯಾವ್ದು ಬೀಳತಾ ಇದ್ರೆ ಇಲ್ಲವ ಅದು ನಿಲ್ಲಿಸಯ್ಯ ಅಂತ ಅನುಭವದ ಮಾತನ್ನು ಹೇಳ್ತಾ ಬರ್ತಾರೆ. ಹೌದ್ ತಾನೆ, ಅದನ್ನ ಹೇಳ್ತಾರೆ ಇಲ್ಲಿ. ನಾನು ಆ ಭಗವಂತನ ಚಿಂತನೆ, ಕೃಷ್ಣ ನೀನೇ ಮಾಡಿಸ್ತಾ ಇದೀಯ ನಂದೇನಿಲ್ಲ ಅಂತ ಏನು ಮಾತು ಬರ್ತಾ ಇದೆಯಲ್ಲ, ಅದು ಅನುಭವದಿಂದ ಬಂದಿದ್ರೆ ಅದಕ್ಕೆ ಬಹಳ ಬೆಲೆ, ಇಲ್ಲದಿದ್ರೆ ಬರೀ ಬಾಯಿ ಮಾತು ಟೇಪ್ ರೆಕಾರ್ಡ್ ತರ ಆಗ್ತಾ ಬರುತ್ತೆ. ಅದಕ್ಕೆ ಹೇಳ್ತಾನೆ, ಹೌದಾ ನೀನೇ ಎಲ್ಲರಿಂದ ಎಲ್ಲ ಮಾಡಿಸ್ತಾ ಇದೀಯ, ಯಾರು ತಾವಾಗಿ ಏನು ಮಾಡಲಾರರು ಅಂತ ಹೇಳ್ತಾ ಇದೀಯ ಕೃಷ್ಣ, ಅದು ಸರಿಯಾ? ಅವಾಗ ಹೇಳಿ ಶುರು ಮಾಡ್ತಾನೆ, ನಾನು ಹೇಗೆ ಎಲ್ಲರಿಂದ ಎಲ್ಲ ಮಾಡಿಸ್ತಾ ಇದ್ದೇನೆ, ತಾವಾಗಿ ಯಾರು ಏನು ಮಾಡ್ಲಿಕ್ಕಾಗಲ್ಲ ಅಂಬುದು ಹೇಳ್ತಾನೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತ. ಮೊದಲು ನನ್ನ ಚೆನ್ನಾಗಿ ತಿಳಿದುಕೋ, ಪದಾರ್ಥಗಳನ್ನ ಚೇತನರನ್ನ ತಿಳಿದುಕೋ. ಹೇಗೆ ಅಂದ್ರೆ ಹೇಳ್ತಾನೆ, ಮಯಾ ತತಂ ಇದಂ ಸರ್ವಂ ಜಗತ್, ಈ ಜಗತ್ತೆಲ್ಲ ಏನಿದೆಯಲ್ಲ, ಈ ಜಗತ್ತಿನ ತುಂಬ ಒಳಗೂ ಹೊರಗೂ ನಾನೇ ಇದ್ದೇನೆ. ಅವ್ಯಕ್ತ ಮೂರ್ತಿನ, ಅಲ್ಲ ಎಲ್ಲಾ ಕಡೆ ನೀನೇ ಇದ್ರೆ ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಯಾರಿಗೂ ಕಾಣಿಸದೆ ಇದ್ದೇನೆ. ಅಲ್ಲ ಇದ್ರೆ ಕಾಣಿಸಲೇಬೇಕು, ಇಲ್ಲ ಕಾಣಿಸಲ್ಲ, ಇದು ಲೋಕದ ರೂಲ್. ಮತ್ತೆ ನೀನು ಇದ್ದು ಕಾಣಿಸದೇ ಇರೋದು ನಮಗೆ ಅನುಭವಕ್ಕೆ ಹೇಗೆ, ನಾವು ಹೇಗೆ ನಂಬೋದು? ಅದಕ್ಕೆ ಹೇಳುತ್ತಾರೆ, ಇದ್ದು ಕಾಣಿಸದೇ ಇರೋದು ಅಂದ್ರೆ ಗಾಳಿ ಇದೆ, ಗಾಳಿ ಇದೆ ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸಲ್ಲ. ಕಾಣಿಸದೇ ಇದ್ರು ಅನುಭವಕ್ಕೆ ಬರ್ತಾ ಇದೆ. ಹಾಗೆ ನಾನು ಎಲ್ಲರಿಗೆ ಅನುಭವದಿಂದ ಗೊತ್ತಾಗ್ತೇನೆ, ನಾನು ತಿಳಿಯಬೇಕಾದ್ರೆ ಗೊತ್ತಾಗ್ತೇನೆ, ನೋಟದಿಂದ ಪ್ರತ್ಯಕ್ಷದಿಂದ ನನಗೆ ಗೊತ್ತಾಗಲ್ಲ, ಎಲ್ಲ ಕಡೆ ಇದ್ದೇನೆ. ಇನ್ನು ಹೇಳುತ್ತಾನೆ, ಮತ್ಸ್ಥಾನಿ ಸರ್ವಭೂತಾನಿ, ನನ್ನೊಳಗೆ ಎಲ್ಲ ನಿಂತಿವೆ, ನನ್ನ ಆಶ್ರಯವನ್ನ ಪಡೆದಿವೆ ಎಲ್ಲಾ ಜಗತ್ತಿನಲ್ಲಿ ಪದಾರ್ಥಗಳು, ಎಲ್ಲಾ ಚೇತನ ರಾಶಿ. ನಚಾಹಂ ತೇ ಶವಸ್ಥಿತ, ನಾನು ಯಾವುದರ ಮೇಲೆ ಆಧಾರ ಪಟ್ಟಿಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ, ಹಾಗಾದರೆ ದೇವರನ್ನ ನಾವು ಚಿಂತನೆ ಮಾಡಬೇಕಾದ ಕ್ರಮ, ನಾವೆಲ್ಲರೂ ಅವನ ಮೇಲೆ ಆಧಾರ ಪಟ್ಟಿದ್ದೇವೆ, ಅವ ನಮ್ಮ ಮೇಲೆ ಆಧಾರ ಪಟ್ಟಿಲ್ಲ. ಇದೆಲ್ಲ ಮಾತುಗಳು ಕೇಳ್ತಾ ಇದ್ರೆ ಏನೋಪ್ಪ ಹೇಳ್ತಾರೆ, ದೇವರೇ ಎಲ್ಲ ಮಾಡಿಸೋದು ಅಂದ್ರೆ ನಮ್ ತಲೆ ಹೇಗೆ ಬರೋದು? ಬೆಳಿಗ್ಗೆದ್ದು ಕೂಡಲೇ ನಾ ಮಾಡ್ತಾ ಇದ್ದೀನಿ ಅಂತ ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ. ನಮ್ಮ ಬೆಳಿಗ್ಗಿಂದ ಎಕ್ಸ್ಪೀರಿಯನ್ಸ್ ಏನ್ ಬರ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ಎಲ್ಲಿ ದೇವರು ನನ್ನ ಕೈ ಹಿಡ್ಕೊಂಡು ಮಾಡಿಸ್ತಾ ಇಲ್ಲ, ಇವರೇನೋ ಹೀಗೆ ಹೇಳ್ತಾರೆ ಹೇಗೆ ಅಂತ ಮನಸ್ಸಿಗೆ ಬಂದರೆ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾರೆ, ಜೀವನ ಪರಿಮಾಣ ಎಷ್ಟು ಅಂತ ಮೂಲಕ್ಕೆ ಹೋಗ್ತಾರೆ. ಹೌದಲ್ವೇ, ನಾನು ಈ ಟೇಬಲ್ ಎತ್ತಬೇಕಾದ್ರೆ, ಮಿನಿಮಮ್ ಈ ಟೇಬಲ್ ಎತ್ತಬೇಕಾದ್ರೆ ನನ್ನ ಸೈಜ್ ಎಷ್ಟಿರಬೇಕು? ಮಿನಿಮಮ್ ಇದಕ್ಕಿಂತ ಹೈಟ್ ಇರಬೇಕಾ? ಇದನ್ನು ಎತ್ತೋ ತಾಕತ್ತು ನನಗಿರಬೇಕಾ? ಈ ಟೇಬಲ್ ಅಲ್ಲಿ ಇಷ್ಟು ಇಲ್ಲ, ಇರುವೆ ಒಂದು ಇರುವೆ, ಅದು ಎಲ್ಲಿದೆ? ಈ ಟೇಬಲ್ ಮೇಲೆ ಓಡಾಡ್ತಾ ಇದೆ, ಟೇಬಲ್ ಮೇಲೆ ಇದೆ. ಅದು ಹೇಳುತ್ತೆ ನಮಗೆ, ಅಯ್ಯೋ ನಾನು ಈ ಟೇಬಲ್ ನ ಹೊತ್ತುಕೊಂಡು ತಿರುಗ್ತಾ ಇದ್ದೇನೆ, ಕಾಣಿಸ್ತಾ ಇಲ್ವಾ ಅಂದ್ರೆ ನಮಗೇನು ಅನ್ಸುತ್ತೆ? ಇದಕ್ಕೆ ಹುಚ್ಚು ಹಿಡಿದಿದೆ, ಮೊದಲೇ ಇರುವೆ
ಅದಕ್ಕೆ ಹುಚ್ಚು ಹಿಡಿದಿದೆ, ಅದಕ್ಕೆ ಟೇಬಲ್ ಮೇಲೆ ಓಡಾಡುತ್ತೆ, ಟೇಬಲ್ನ ನಾನೇ ಹಿಡಿದಿದ್ದೇನೆ ಅಂತ ಹೇಳುತ್ತಲ್ಲ. ಅದಕ್ಕೆ ನಾನು ಸ್ವಲ್ಪ ಸಾಫಿಸ್ಟಿಕೇಟೆಡ್ ಆಗಿ ದೃಷ್ಟಾಂತ ಕೊಟ್ಟೆ. ವಿಜಯದಾಸರು ಸ್ವಲ್ಪ ಖಾರವಾಗಿ ಕೊಡುತ್ತಾರೆ. ಹೇಗೆ ಕೊಡ್ತಾರೆ ಅಂದರೆ, ನಾಯಿ ತನ್ನ ಬಾಲ ನೆಟ್ಟಗೆ ಮಾಡಿ, ಅದರಲ್ಲೂ ಹೇಳ್ತಾರೆ ನಾಯಿ ತನ್ನ ಬಾಲ ನೆಟ್ಟಗೆ ಮಾಡಿ ಪರ್ವತ ಎತ್ತುತ್ತೇನೆ ಅಂತ ಹೇಳಿದರೆ ಯಾರಾದರೂ ನಂಬುತ್ತಾರೇನಯ್ಯ? ಏನು ಬಾಲದಿಂದ? ಅದರಲ್ಲಿ ಒಳಗೆ ಒಂದು ವಿಷಯ ಕೂತಿದೆ. ನಾಯಿ ತನ್ನ ಬಾಲ ನೆಟ್ಟಗೆ ಮಾಡಿ ಅಂದ್ರೆ ಆ ನೆಟ್ಟಗೆ ಮಾಡೋದೇ ಕೂಡಲ್ಲ, ಮೊದಲೇ ಇಂಪಾಸಿಬಲ್. ಅದಕ್ಕೆ ಎಲ್ಲರೂ ಹೇಳೋದು ನಾಯಿ ಬಾಲ ಡೊಂಕೆ ಅಂತ. ನಾಯಿ ಬಾಲ ಡೊಂಕು ಅಂತ ಯಾವಾಗ ಕನ್ಫರ್ಮ್ ಮಾಡಿದ್ರು ಅಂದ್ರೆ, ನಾಯಿ ತಾನಾಗಿ ಸರಿ ಮಾಡಿಕೊಂಡ್ರೆ ಡೊಂಕಾಗುತ್ತೆ ಅಂತ ಯಾರು ಹೇಳಿಲ್ಲ. ಇನ್ನೊಬ್ಬರು ತಿದ್ದಿದ್ರೂ ಹೋಗ್ತಾ ಇದೆ, ತಾನಾಗಿ ತಿದ್ದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾಯಿ ಯಾವುದಾದ್ರೂ ಕೂಡ ಆ ಬಾಲ ನೆಟ್ಟಗೆ ಮಾಡಿದ್ದು ಎಲ್ಲಾದ್ರಿದೆಯಾ? ಸರ್ವಥಾ ಇಲ್ಲ. ಅದಕ್ಕೆ ಆಗಲ್ಲ ಆದ ಕಾರಣ ಬಿಟ್ಟಿರುತ್ತದೆ. ಯಾರಾದರೂ ಸರಿ ಮಾಡಲಿಕ್ಕೆ ಹೋದ್ರೂ ಬರಲ್ಲ. ಅಂತಹದ್ದು ತನ್ನ ಬಾಲ ನೆಟ್ಟಗೆ ಮಾಡಿಕೊಳ್ಳಿಕ್ಕೆ ಆಗದ ನಾಯಿ ಅದು ಬಾಲವನ್ನು ಸರಿಯಾಗಿ ಮಾಡಿ ಅದರಿಂದ ಪರ್ವತ ಎತ್ತು ಬಿಡುತ್ತೇನೆ ನೋಡಿ ಅಂತ ಹೇಳಿದರೆ ನಂಬುತ್ತೀರಾ? ಹಾಗಿದೆ ಏನು, ನಾವೆಲ್ಲವೂ ಎಲ್ಲಾ ಕಾರ್ಯಗಳನ್ನು ನಾನೇ ಮಾಡುವುದು. ಚೆನ್ನಾಗಿದೆ, ಎಕ್ಸಾಂಪಲ್ಸ್ ಎಲ್ಲ ಚೆನ್ನಾಗಿದೆ. ಹೇಗೆ ನಂಬೋದು ಅಂದ್ರೆ, ಹೇಳ್ತಾರೆ ಜೀವನ ಪರಿಮಾಣ ಎಷ್ಟು ಅಂದರೆ, ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತ ವಿಭಾಗವ ದೈದು. ಆ ಕುದುರೆ ಬಾಲದ ಕೊನೆ ಕೂದಲು ಬಹಳ ಚೆನ್ನಾಗಿರುತ್ತೆ, ಅದರ ಎಡ್ಜ್ ಅದನ್ನ ನೂರು ಭಾಗ ಮಾಡಿ ಒಂದು ಉಳಿದರೆ ಅದರನ್ನು ಮತ್ತು ನೂರು ಭಾಗ ಮಾಡಿದರೆ ಅದು ಒಂದು ಉಳಿದರೆ ಅದರ ಟಾಪ್ ಮೋಸ್ಟ್ ಪಾಯಿಂಟ್ ಎಷ್ಟಿರುತ್ತೆ ಮೇಲೆ, ಅಷ್ಟು ಜೀವ ಪರಮಾಣು. ನಾ ಹೇಳಿದ್ದಲ್ಲ ಈ ಟೇಬಲ್ ಮೇಲೆ ಇರುವೆ ಓಡಿದರೆ, ಇನ್ನು ಬಹಳ ಎಕ್ಸಾಂಪಲ್ ಸರಿಯಾಗಿಲ್ಲ. ಅಷ್ಟು ಪರಮಾಣು ಜೀವ. ಅಂಥ ಜೀವನನ್ನ ಇಷ್ಟು ದೊಡ್ಡ ಶರೀರದಲ್ಲಿ ದೇವರು ಇಟ್ಟರೆ, ಇಷ್ಟು ದೊಡ್ಡ ಶರೀರದಲ್ಲಿ ಒಳಗೆ ಓಡ ಇರುವಂತಹ ಜೀವ ಈ ದೊಡ್ಡ ಶರೀರವನ್ನ ಹೊತ್ತುಕೊಂಡು ತಿರುಗಿ ಪ್ರವಚನಕ್ಕೆ ಬರಲಿಕ್ಕಾಗತ್ತಾ? ಎಲ್ಲ ಬಂದಿದ್ದೀರಲ್ಲ, ಹೇಗ್ ಬಂದೀರಾ ಅಂದ್ರೆ ಕಾರಣ ಬಂದೀವಿ, ಸ್ಕೂಟರ್ಲ್ಲಿ ಬಂದೀವಿ ಅಂತ ಹೇಳ್ತೀವಿ. ಹೇಗ್ ಬಂದೀರಾ ಅನ್ನದಾಸರ ಕೇಳುತ್ತಾರೆ. ವಚನ ಭಕ್ಷಣ ಭೋಜನ ಗಮನ ಪ್ರಯತ್ನ ಸಾಧ್ಯವೇ ಜನಕ್ಕೆ? ನಿಮ್ ಶರೀರ ಕದಲಿಸಲಿಕ್ಕಾಗತ್ತ ನಿಮಗೆ? ಇಂಪಾಸಿಬಲ್. ಯಾಕೆ ಅಂದ್ರೆ ಶುಚಿ ಸಾಧನ ದಯದಿಂದ ಜೀವನ ನಿಚಯದಳು ತಾನಿಂತು ಮಾಡುವ ಈ ಶರೀರದೊಳಗೆ ದೇವ ನಮ್ಮನ್ನಿಟ್ಟ. ಗೊತ್ತವನಿಗೆ ಏನು, ಇವರಿಗೆ ಈ ಶರೀರ ಎತ್ತ, ಈ ಶರೀರದಲ್ಲಿ ಕೂದಲೆತ್ತಲಿಕ್ಕೂ ಆಗಲ್ಲ ಅಂತವನಿಗೆ ಗೊತ್ತು. ಏನು ಮಾಡ್ತಾ ಇದ್ದಾನೆ, ಒಳಗೆ ನಮ್ಮನ್ನ ಕೊಡಿಸಿ ನಾನು ಪ್ರವಚನಕ್ಕೆ ಹೋಗ್ಬೇಕು ಅಂತ ಆಲೋಚನೆ ಕೊಡಿಸಿ ನಮ್ಮ ಶರೀರದಲ್ಲಿ ತಾನೇ ತೋರಿ ನಿಂತಿದ್ದಾನೆ. ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇತ್ತು. ಏನ್ ಮಾಡ್ತಾನೆ, ತನ್ನ ಕಾಲು ಕದಲಿಸಿ ನಮ್ಮ ಕಾಲು ಕದಲುವಂತೆ ಮಾಡಿ ನಡೆಸಿ ತಾನು ನಡೆದು ಅದರ ಮೂಲಕ ನಡೆಸಿ ಕರಕೊಂಡು ಬಂದು ಕೂಡಿಸಿದ್ದಾನೆ. ಆದರೆ ತಾನೇ ನಡೆಸ್ತಾನೆ, ತಾನೇ ಆಲೋಚನೆ ಕೊಡ್ತಾನೆ ಪ್ರವಚನಕ್ಕೆ ಹೋಗ್ಬೇಕು ಅಂತ. ಇಲ್ಲಿಗೆ ಕರ್ಕೊಂಡು ಬರೋದು ಅವನೇ, ಕೂಡಿಸಿದ್ದು ಅವನೇ. ಆ ಮಾಡೋ ಕಾಲಕ್ಕೆ ನಮ್ಮ ಬುದ್ಧಿಯಲ್ಲಿ ಆಲೋಚನೆ ಬೇರೆ ಕೊಡ್ತಾನೆ. ನನಗನಿಸಿತು ಪ್ರವಚನಕ್ಕೆ ಹೋಗ್ಬೇಕು ಅಂತ, ನಾ ಎತ್ತೆ, ನಾ ನಡೆದೆ, ನಾ ಬಂದೆ, ನಾ ಕೂತೆ, ನಾ ಕೇಳಿದೆ, ಎಲ್ಲ ನಾ 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 ಅಂತ ನಮಗೆ ಕೊಡ್ತಾನೆ. ಮಾಡಿಸೋದೆಲ್ಲ ಅವನೇ ಮಾಡಿಸ್ತಾನೆ. ಇಲ್ಲ ನಾನೇ ಮಾಡಿದ್ದೀನಿ ಅಂತ ಹೇಳ್ತೀರಾ? ಹೌ ಇಟ್ ಈಸ್ ಪಾಸಿಬಲ್ ಹೇಳಿ ಅಂತ ಕೇಳುತ್ತೆ ಶಾಸ್ತ್ರ. ಹಾಗಾದರೆ ಈ ಬುಡ ಇಟ್ಟುಕೊಳ್ಳಬೇಕು. ಕಾಣಿಸಿದ ಪ್ರತಿಯೊಬ್ಬರಲ್ಲಿ ಈ ದೊಡ್ಡ ಶರೀರ ಅಲ್ಲದೆ ಅವರ ಚಿಕ್ಕದಾದ ಸೂಕ್ಷ್ಮ ರೂಪದ ನೆನಪು ಸದಾ ಇದ್ರೆ, ಅವಾಗ ಎಲ್ಲ ಕಾಣಿಸಿದವರು ನೋಡಿದ ಕೂಡಲೇ ಅವರು ನಡ್ಕೊಂಡು ಬರ್ತಾ ಇದ್ರೆ ಇವ್ರು ಹೇಗ್ ನಡೀತಾರಲ್ಲಪ್ಪ, ಒಳಗಿಷ್ಟಿದ್ದಾರೆ, ಓಹೋ ದೇವರೇ ನಡೆಸ್ತಾ ಇದ್ದಾರೆ, ದೇವರೇ ನಡೆಸ್ತಾ ಇದ್ದಾರೆ, ಈ ತರ ಆಲೋಚನೆ ಸದಾ ಬರ್ತಾ ಬರುತ್ತೆ. ಪ್ರಾಕ್ಟಿಕಲ್ಲಿ ಇಂಪ್ಲಿಮೆಂಟೆಡ್, ಹೌದು 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 ಅಂತ ಆ ಭಗವಂತನೇ ಈ ಜಗತ್ತಿಗೆ ತಾನೇ ಅವರವರ ಆಕಾರದಲ್ಲಿದ್ದು ನಡೆದು ನಡೆಸಿ ಕರಕೊಂಡು ಬಂದು ಕೂಡಿಸಿ ಕೇಳಿಸಿ ತಿಳಿಸಿ ಕರಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಈ ಚಿಂತನೆ ಬಂದ್ರೆ ಆನಂದ ಹೇಗಿರುತ್ತೆ? ಆನಂದವೇ ಬೇರೆ. ಅದಿಲ್ಲದಿದ್ದಾಗ ಇವರೇ ಬಂದ್ರು, ಇವರೇ ಕೂತ್ರು, ಇವರೇ ಮಲಗಿದ್ರು, ಇವರೇ ಮಾತಾಡಿದ್ರು, ಎದ್ರು ಹೋದ್ರು ಅಂದ್ರೆ ಆ ರೀತಿಯೇ ಬೇರಾಗುತ್ತೆ. ಅದನ್ನೇ ಕೃಷ್ಣ ಹೇಳ್ತಾನೆ, ಇದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾನೆ. ಮಸ್ತಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತ. ಅವ ಹೇಳಬೇಕಂತೆ, ಸ್ವಾಮಿ ನನಗೆ ಎದುರಿ ಕಾಣ್ತಾ ಇದೆಯೋ, ಇವರು ಯಾರು ಈ ಶರೀರ ಹೊರಿಲಿಕ್ಕೂ ಸಾಧ್ಯ ಇಲ್ಲ, ನೀನೇ ಹೊತ್ತು ಕರ್ಕೊಂಡು ಬರ್ತಾ ಇದೀಯ, ಆದರೆ ನಿನ್ನನ್ನ ಹೊರೆಯೋರು ಯಾರೂ ಇಲ್ಲ, ನೀನೆಲ್ಲರನ್ನ ಹೊರೆಯುತ್ತೀಯ, ಹೊತ್ತು ಕರ್ಕೊಂಡು ಹೋಗ್ತೀಯ. ಭರ್ಗ ಇವನೇ ಭರಣ ಗಮನಶೀಲತ್ವ ಅಂದ್ರೆ ಎಲ್ಲರನ್ನ ಹೊತ್ತು ಕರ್ಕೊಂಡು ಹೋಗ್ತಾನಾದ್ದರಿಂದ ಭರ್ಗ ಅಂತ ಕರೆದರು. ಅದಕ್ಕೆ ಗಾಯತ್ರಿ ಮಂತ್ರದ ಅರ್ಥ, ಇಡೀ ಜಗತ್ತಿನಲ್ಲಿ ಯಾವ ಯಾವ ಚೇತನ ರಾಶಿ ಇದ್ದಾರೆ ಅವರ ಶರೀರ ಸುತ್ತು ತಾನೇ ಇಟ್ಟುಕೊಂಡು ಎಲ್ಲರನ್ನ ಹೊತ್ತು ಕರಕೊಂಡು ಹೋಗುವ ದೇವ ಯಾರಿದ್ದಾರೆ ಅವನೇ ಅವನನ್ನು ಚಿಂತನೆ ಮಾಡುತ್ತೇನೆ. ಇದು ಗಾಯತ್ರಿ ಮಂತ್ರದ ಅರ್ಥ. ಅದಕ್ಕೆ ಅಲ್ಲಿ ಗಾಯತ್ರಿ ಮಂತ್ರದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ, ನಿನ್ನ ವಿಷಯಕ ಬುದ್ಧಿ ಕೊಡು, ನಿನ್ನಲ್ಲೇ ಮನಸ್ಸು ಕೊಡು. ಯಾವ ರೀತಿ ಕೊಡಲಿ, ದೇವರು ದೇವರು ಅಂತ ಕೊಟ್ರೆ ಸಾಕ? ದೇವರು ಕೇಳಿದ್ರು ಹಾಗಲ್ಲ, ನೀನೇ ಎಲ್ಲರ ಸುತ್ತು ಇದ್ದು ಅವರನ್ನ ಕರ್ಕೊಂಡು ಬರ್ತಾ ಇದೀಯ, ಅವರೆಲ್ಲರ ಕೆಲಸ ನೀನೇ ಮಾಡಿಸ್ತಾ ಇದ್ದೀಯ ಎಂಬ ಎಚ್ಚರ ಸದಾ ಬರುವಂತೆ ಮಾಡಯ್ಯ ಹರಿಯೇ ಅಂತ ಗಾಯತ್ರಿ ಮಂತ್ರದಲ್ಲಿ ಕೇಳಿಕೋಬೇಕಂತೆ. ಆವಾಗ ದೇವ ಏನು ಮಾಡುತ್ತಾನೆ, ನಮ್ಮ ಕಣ್ಣಲ್ಲೇ ಹೃದಯದಲ್ಲೇ ಇದ್ದುಕೊಂಡು ನೋಡಿದ ಪ್ರತಿಯೊಂದು ವಸ್ತುವಿನಲ್ಲಿ ತಾನೇ ಎಲ್ಲ ಮಾಡಿಸುವುದು, ನಮ್ಮ ಮನಸ್ಸಿಗೆ ಬರುವಂತೆ ಮಾಡುತ್ತಾನೆ, ಕಣ್ಣಿಗೆ ತೋರುವಂತೆ ಮಾಡುತ್ತಾನೆ. ಇದು ಕೃಷ್ಣ ಹೇಳಿಕೊಟ್ಟ ರಹಸ್ಯ ಎಂಬಲ್ಲಿಗೆ ಶ್ರೀಕೃಷ್ಣ ಅಂತ.